ನಾನು ಎಷ್ಟು ಜನ ಸಾತ್ವಿಕ ಸಾತ್ವಿಕವಾದಂತಹ ದರ್ಶನವನ್ನು ಹೇಳ್ತಾನೆ, ನಾನು ಯಾವ ಫಲವನ್ನೂ ಕೇಳೋದಿಲ್ಲ. ಅಲ್ಲಿಗೂ ನೀನು ಕೊಡ್ಲೇಬೇಕು ಅಂತಿದ್ರೆ ಕೊಟ್ಟುಬಿಡು ಮಾರಾಯ, ನಾನು ಬೇಡ ಅಂತ ಹೇಳೋದಿಲ್ಲ. ಇವತ್ತು ಎಂದೆಂದೂ ಬರಬಾರದು ಹಾಗೆ ಮಾಡಿಬಿಡು. ಈ ಯೋಚನೆ ಮಾಡಿದರೆ ಬಹುಶಃ ಇದಕ್ಕಿಂತ ದೊಡ್ಡ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇದು ಪ್ರಹ್ಲಾದನ ಸಿದ್ಧಿ, ಇದು ಅದಕ್ಕಿಂತ ದೊಡ್ಡದು ಹನುಮಂತನ ಸಿದ್ಧಿ. ನನಗೇನು ಬೇಡ ಅಂತ ಪ್ರಹ್ಲಾದ ಅಷ್ಟೇ ಕೇಳಿದ, ಹನುಮಂತ ಆಗಲ್ಲ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ಮಯೀಶ ಮೇ ಹಾಸ ವಿವರ್ಜಿತ ಸದಾ. ಜಗತ್ತು ನನಗೆ ಏನೂ ಬೇಡ, ನಿನ್ನಲ್ಲಿ ಮಾತ್ರ ಭಕ್ತಿ ಸತತ ಏರ್ತಾ ಇರಬೇಕು, ಹೆಚ್ಚುತ್ತಾ ಇರಬೇಕು. ಇದು ಹನುಮಂತ ಪ್ರಹ್ಲಾದ ಇಬ್ಬರು ಕಥೆ ಕೇಳಿಬಿಟ್ರೆ, ಹನುಮಂತ ವಾಯು, ಇತ ವಾಯುದೇವರ ಆವೇಶದಿಂದ ಕೂಡಿದ ವ್ಯಕ್ತಿ, ಇಷ್ಟೇ ವ್ಯತ್ಯಾಸ. ಹನುಮಂತ ಸಾಕ್ಷಾತ್ ವಾಯುದೇವರು, ಪ್ರಹ್ಲಾದರೊಳಗೆ ವಾಯುನಾಥ ಸಮಾವಿಷ್ಟ, ವಾಯುದೇವರ ಒಳಗೆ ಸಾಕ್ಷಾತ್ ನಾರಾಯಣ, ಪ್ರಹ್ಲಾದರೊಳಗೆ ವಾಯುದೇವರು. ಈ ಅನುಸಂಧಾನ ಬಂತು ಅಂದ್ರೆ ಆಗ ಸರ್ವಕರ್ಮ ಫಲತ್ಯಾಗದ ಮಹತ್ವ ಗೊತ್ತಾಗ್ತದೆ. ಅರ್ಜುನ ಇಷ್ಟೆಲ್ಲ ಮಾಡಿದ ಭಕ್ತ ಹೇಗಿರ್ತಾನೆ ಗೊತ್ತಾ? ಇದು ಬಹಳ ಇಂಟ್ರೆಸ್ಟಿಂಗ್. ಭಕ್ತ ಹೇಗಿರ್ತಾನೆ ನಿನ್ನೆ ಹೇಳಿದೆ, ಎರಡನೇ ಅಧ್ಯಾಯದ ಕೊನೆಗೆ ಚಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಚಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಎರಡನೇ ಅಧ್ಯಾಯದ ಕೊನೆಗೆ ಚಿತಪ್ರಜ್ಞ ಲಕ್ಷಣ, ಜ್ಞಾನಿಯ ಲಕ್ಷಣ ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತನ ಲಕ್ಷಣ ಹೇಳ್ತಾ ಇದ್ದಾರೆ. ಕೊನೆ ಎಂಟು ಶ್ಲೋಕಗಳಲ್ಲಿ ಭಕ್ತನ ಲಕ್ಷಣ ಎಂತೆಂತ ಲಕ್ಷಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ ನಿರ್ಮಮ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಒಂದೊಂದು ಮಾತು ನೆನ್ಪಿಟ್ಟುಕೊಂಡ್ರೆ ನಮ್ಮ ತಲೆಯಲ್ಲಿ ಯಾವಾಗಲೂ ಕರಿತಾ ಇರಬೇಕು. ಅದು ಗುಂಗ್, ಅದೇ ಗುಂಗಿನಲ್ಲಿ ಇರಬೇಕು ನಾವು. ಅದ್ವೇಷ್ಟ ಸರ್ವಭೂತಾನಾಂ, ಯಾರ ಮೇಲೂ ದ್ವೇಷ ಇಲ್ಲ. ಮತ್ತೆ ಸರ್ವಭೂತಾನಾಂ ಕರುಣ, ಎಲ್ಲರ ಮೇಲೆ ಕರುಣೆ ತೋರಿಸ್ತಾನೆ. ಆ ಪದ ನಿನ್ನೆ ಹೇಳಿದೆ, ಮಧ್ಯ ಇದ್ರೆ ಎರಡಕ್ಕೂ ಅನ್ವಯ. ದ್ವೇಷ ಯಾರ ಮೇಲೂ ಇಲ್ಲ, ಪ್ರೀತಿ ಎಲ್ಲರ ಮೇಲೂ ಇದೆ ಯೋಗ್ಯತೆಗೆ ತಕ್ಕಂತೆ. ಕರುಣ ಏವಚ, ಅತ್ಯಂತ ಕರುಣೆಯಿಂದ ವರ್ತಿಸ್ತಾನೆ. ಮೈತ್ರಃ, ಮೈತ್ರಃ ಒಂದರ್ಥ ಮೈತ್ರಿ ಭಾವ ಹೊಂದು, ಇನ್ನೊಂದರ್ಥ ಮೈ ಮಿತ್ರನಾಮಕನಾದ ಸೂರ್ಯನ ಅಂತರ್ಯಾಮಿಯಾದ ಭಗವಂತನನ್ನು ಆರಾಧನೆ ಮಾಡೋದು, ಗಾಯತ್ರಿ ಜಪವನ್ನು ಮಾಡೋದು ಅಂತ. ಮೈತ್ರ ಕರುಣ ಏವಚ ನಿರ್ಮಮ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಸುಖ ದುಃಖಗಳನ್ನ ಗೆಲ್ಲಬೇಕು ನಾವು. ಸುಖದ ಒತ್ತಡವನ್ನು, ಸುಖ ನಮಗೆ ಎರಡು ಡೇಂಜರಸ್. ಡಾಕ್ಟರ್ ಹೇಳ್ತಾರೆ ಹಾರ್ಟ್ ವೀಕ್ ಇದ್ರೆ ಒಳ್ಳೆ ಸುದ್ದಿ ಅಷ್ಟೇ ಹೇಳಬೇಡ್ರಿ, ಅಲ್ಲ ಕೆಟ್ಟ ಸುದ್ದಿನೇ ಹೇಳಬೇಡ್ರಿ. ಕೆಟ್ಟ ಸುದ್ದಿ ಹೇಳಬೇಕು, ಒಳ್ಳೆ ಸುದ್ದಿನೇ ಹೇಳಬೇಕು, ಎರಡು ಡಬಲ್ ಶಾಕ್ ಅಂತವ್ರಿ. ಆ ಒಳ್ಳೆ ಸುದ್ದಿನೂ ಶಾಕ್ ಕೊಡುತ್ತದೆ, ಕೆಟ್ಟ ಸುದ್ದಿನೂ ಶಾಕ್ ಕೊಡುತ್ತೆ. ಯಾರೋ ಒಬ್ಬ ಡಾಕ್ಟರ್ ಇದ್ದಂತೆ, ಪಾಪ ಯಾರಿಗೋ ಒಬ್ಬನಿಗೆ ರೋಗ ಇದೆ, ಹಾರ್ಟ್ ಸೀರಿಯಸ್ ಆಗಿದೆ, ಹಾರ್ಟ್ ವೀಕ್ ಹಾರ್ಟ್ ಅವನು. ಡಾಕ್ಟರ್ ಹೇಳಿರ್ತಾನೆ ಹುಷಾರು, ಅವನಿಗೆ ಸುದ್ದಿ ಒಳ್ಳೆ ಸುದ್ದಿ ಹೇಳಬೇಡಿ ತಕ್ಷಣ, ಕೆಟ್ಟ ಸುದ್ದಿ ಹೇಳಬೇಡಿ ಅಂತೇಳಿ. ಅವನಿಗೆ ಲಕ್ಷ ರೂಪಾಯಿ ಅಷ್ಟು ಹಿಂದಿನ ಕಾಯಿ, ಈ ಲಕ್ಷ ರೂಪಾಯಿ ಯಾರು ಕೇರ್ ಮಾಡೋದಿಲ್ಲ ಬಿಡಿ, ಲಕ್ಷ ರೂಪಾಯಿ ಅವನು ರಾಟಿ ಬಂದ್ಬಿಡ್ತಂತ ನಡಿಯಂತೆ. ತಕ್ಷಣ ಅವ್ನ ಮನೆಯವ್ರು ಹೇಳ್ತಾನೆ, ಹಾಗೆಲ್ಲ ಹೇಳಿಬಿಡ್ರಿ ನೀವೀಗ, ನಾನು ಹೇಳ್ತೀನಿ ಸುಮ್ಮನೆ ಇರಿ ಅಂತ ಹೇಳ್ತಾ, ನಾನು ಹೇಳ್ತೀನಿ ಅವನು ಸುಮ್ಮನೆ ಇರಿ, ನೀವು ಹೇಳಿ ಸತ್ತ ಹೋಗ್ಬಿಡ್ತಾರ ಅವನು ಅಂತ ಹೇಳಿಬಿಟ್ಟು ಕೆಡ್ತಾ ಹೋದ್ನು. ನೀವು ಲಕ್ಷ ಬಂದಿದೆ ಅಂತ ತಿಳ್ಕೊ, ಏನು ಮಾಡ್ತೀಯ ಅದನ್ನ, ಏನೋ ಹೇಳ್ತಾನೆ ಪಾಪ. ಹೌದಾ ಹೌದಾ ಅಂದ್ರೆ, ಹೌದಪ್ಪ ಐವತ್ತು ಲಕ್ಷ ನಾನು ಕೊಡ್ತೀಯಾ ಅಂತ ಕೇಳಿದ್ರೆ, ಆ ಕೊಡ್ತೀನಿ ಅಂದ್ರೆ ದೊಡ್ಡ ಕಟ್ಟೆ ಅದೇ ಹೇಳೋದಕ್ಕೆ ಹೋಗೋದಿಲ್ಲ, ಸಾರಾಂಶ ಇಷ್ಟೇ. ಅವನಿಗೆ ಆಶ್ಚರ್ಯ ಆಯ್ತು ಅಂತ, ಐವತ್ತು ಲಕ್ಷ ನಾನು ಕೊಡ್ತೀಯ? ಹೌದು ಹೌದು. ಅಲ್ಲಪ್ಪ ನಿಜವಾಗ್ಲೂ ಇನ್ನು ಬಂದ್ಬಿಟ್ರೆ 75 ಲಕ್ಷ ಕೊಡ್ತೀಯ, 75,000 ಕೊಡ್ತೀಯ? ಹ್ಞೂ 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 ಅಂತ ಹೇಳ್ತಾನೆ. ಒಂದು ಲಕ್ಷ ಬೇಕಾದ್ರೆ ಕೊಟ್ಬಿಡ್ತೀಯ ಅದು ಹೂ ಅಂದಂತ ಡಾಕ್ಟರ್ ಸತ್ತ ಹೋಗ್ಬಿಡ್ತಾನೆ ರೆಡಿ ಅಂತ. ಅವರಿಗೆ ಶಾಕ್ ಆಗಿಬಿಡ್ತದೆ, ಅಷ್ಟು ಕೊಟ್ಟರೆ ಗತಿ ಏನು ಹೋಗ್ತೀವಿ, ಅವನೇ ಹೋಗ್ಬಿಡ್ತಂತೆ ಪಾಪ. ಅಂದ್ರೆ ಶಾಕ್ ಯಾವ ತರ ಬರ್ತದೆ ಅಂತ ಕೇಳಿದ್ರೆ, ಶಾಕ್ ದುಃಖದ ಶಾಕ್ ಅಲ್ಲ, ಸಂತೋಷ ಶಾಕು ಕಾರಣ ಆಗ್ತದೆ ಅಂತ ಹೇಳಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಒಂದು ಆ ಅರ್ಥದೊಳಗೆ ನಾವು ಸಮ ದುಃಖ ಸುಖ, ಈ ಭಗವದ್ಗೀತೆಯ ಮಾತು ನೋಡಿದಾಗ ಲೇಟೆಸ್ಟ್ ನಮ್ಮ ರಿಸರ್ಚ್ ಹೋಗ್ತದೆ. ಆದ್ದರಿಂದ ಸಮ ದುಃಖ ಸಮ ಸುಖ ಆಗಿರಬೇಕು. ಕ್ಷಮಿ, ಉಳಿದವರ ಬಗ್ಗೆ ಅತ್ಯಂತ ಕ್ಷಮೆಯಿಂದ ವರ್ತಿಸು. ದೇವ್ರು ನೋಡ್ಕೊಂಡು ನಾವೇ ತಡೆ ಕೆಡಿಸ್ಕೋಬೇಕು ಅಂತ ಅರ್ಥ. ದೇವ್ರು ನೋಡ್ತಾನಂದ ಮೇಲೆ ಕ್ಷಮಿ ಅಂತಾಯ್ತು. ಇನ್ನು ಮುಂದೆ ಪಾಪ ಮಾಡಿದವನು ತಾನೇ ಮೆರಲಿಕ್ಕೆ ಬರೋದಿಲ್ಲ, ದೇವ್ರು ನೋಡ್ತಾನೆ. ಪುಣ್ಯ ಮಾಡಿದವನು ಸುಮ್ಮನೆ ಕೊಳ್ಳಕ್ಕಾಗೋದಿಲ್ಲ, ದೇವ್ರು ಫಲ ಕೊಟ್ಟೇ ಕೊಡ್ತಾನ. ಆದ್ದರಿಂದ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ಅಥವಾ ಪದ ಪಂಕಜ ತೋರೋ ಪಾಂಡುರಂಗ. ಎಷ್ಟು ಅದ್ಭುತವಾದಂತಹ ಅನುಸಂಧಾನದ ಕ್ರಮ ತೋರಿಸ್ತಾನೆ. ಇನ್ನು ಮುಂದೆ ಹೋಗಿಬಿಟ್ರೆ ಸಂತುಷ್ಟ ಸತತಂ ಯೋಗಿ, ಯಾವಾಗಲೂ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹೇಗಿರ್ಬೇಕು ಗೊತ್ತಾ? ಆದರ್ಶ ಲಕ್ಷಣ, ಸಂತುಷ್ಟ ಸತತಂ ಯೋಗಿ. ಬಿ ಕಾಂಟೆಂಟ್ ಅಂತಾರಲ್ಲ, ಹಾಕಿ ತೃಪ್ತಿಯಿಂದ ಇರು. ಕೊರಗಲಕ್ಕೆ ಹೋಗಲೇಬೇಡ, ಆ ಕೊರಗು ಆಯುಷ್ಯವನ್ನೇ ಹಾಳು ಮಾಡ್ತದೆ ಅಂತ ಹೇಳ್ತಾರೆ. ಇವತ್ತನ್ನು ಬರತಕ್ಕಂಥಕ್ಕರು ನಮಗೆ ಕ್ರಮವಾಗಿ ಕೊಲ್ತಾ ಕೊಲ್ತಾ ಹೋಗ್ತದೆ ಅಂತ ಹೇಳಿ. ಕೊರಗಲಕ್ಕೆ ಹೋಗಬೇಡ, ತೃಪ್ತಿಯಿಂದ ಇರು. ಯಾರಿಗೋ ಏನಿದೆ ಅವರ ಹಣೆವರ ಅವರಿಗಿದೆ, ನಮಗೆ ನಾವೇ ಗೋಚರ ಮಾಡ್ಬೇಕು. ಅದಕ್ಕೆ ಅವನ ಸಾಧನೆ ಅವನಿಗೆ, ನಮ್ಮ ಸಾಧನೆ ನಮಗೆ, ಯಾವಾಗ ಕೊರಬೇಕು ನಾವು ಅದಕ್ಕೆ? ಅಷ್ಟೇನೆ, ಅವ್ರು ಹಾಗಿದ್ದಾರಲ್ಲ ಅಂತ ಅಸೂಯೆ ಪಡಬೇಡ. ಇನ್ನೊಬ್ಬರ ಕಡೆ ಅವಹೇಳನ ಮಾಡಬೇಡ. ನಮ್ಮ ಕೆಟ್ಟ ಬುದ್ಧಿ ನಮಗೆ ಒಂದು ಕಡೆ ನಾವು ಕೊರಗುತ್ತೇವೆ, ಉಳಿದ್ರೆ ಕೊರಗಿಸ್ತೇವೆ ಎರಡರಲ್ಲೊಂದು. ನಿಮ್ಗೆ ಹೀಗಾಗಿ ಬಿಡ್ತಾ ಪಾಪ ಅಂತ ಹೇಳೋದು. ಅವ್ರು ಪಾಪ ಮರ್ತಿದ್ರು ಬಿಡೋದಿಲ್ಲ, ಕೆದಕ್ಕೆದಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡ್ತಾರೆ. ಆಯ್ತಾ, ನಿಮ್ಮ ಮಗ ಫೇಲ್ ಅಂತ ಹೌದಾ? ಪಾಪ ಫೇಲ್ ಅಂತ. ಪಕ್ಕದಲ್ಲಿ ಪಾಸ್ ಅಂತೆ, ಇನ್ನೂ ದುಃಖ ಆಗ್ಬೇಕು ಅವ್ರಿಗೆ ಪಾಪ. ಈಗೆಲ್ಲ ಎಷ್ಟು ದುಃಖ ಆಗ್ಬೇಕು, ಮೊದಲೇ ದುಃಖ ಪಡ್ತಿರ್ತಾರೆ. ಯಾಕೆ ಕೆದಕ್ಬೇಕು ತಾಳೆ? ನಿಮ್ಗೆ ಹಣೆ ಬರೋದು ಏನ್ ಮಾಡ್ತೀರಿ ನೀವೀಗ? ದುಃಖಗಳನ್ನು ಯಾವಾಗಲೂ ಕೂಡ ಸಮಾಧಾನದಿಂದ ನಾವು ಗೆಲ್ಲದೆ ಹೇಳ್ಕೊಡ್ಬೇಕೇ ಹೊರತು ಮನುಷ್ಯನಿಗೆ ಆಗಲ್ಲ. ಟೀಸ್ ಮಾಡೋಕ್ ಒಂದು ಕಾನ್ಫಿದೆ, ನೋಯಿಸ್ಬೇಕು ಅವರನ್ನು. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ, ತುಂಬಾ ಕೆಟ್ಟದ್ದು. ನೀನು ಸಂತೋಷದಿಂದ ಇರು, ಬೇರೆ ಸಂತೋಷ ಇರಲಿಕ್ಕೆ ಬಿಡು ಅದನ್ನ. ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋ. ದೃಢ ನಿಶ್ಚಯ, ನಿಶ್ಚಯ ಫರ್ಮ್ ಆಗಿರಲಿ ಅಂತ, ಫರ್ಮ್ ಡಿಸಿಷನ್ ಇರಬೇಕು ನಮ್ಮಲ್ಲಿ. ಅದೇ ಒಂದು ವೀಕ್ ಅಂದ್ರೆ ವೀಕ್, ಯಾರು ಹೇಳಿದ್ರೆ ಹಾಗೆ ನೋಡ್ತಿರ್ತಾರೆ, ಏಕಾಚ ಮಾಡೋದು ಅನ್ಕೊಂಡಿರ್ತಾರೆ, ಯಾರು ಕಾಫಿ ನೋಡ್ತಿರ್ತಾರೆ ನನಗೂ ಕೊಟ್ಟು ಬಿಡಿ ಅಂದ್ ಬಿಡ್ತಾರೆ, ಒಂದು ಕ್ಷಣದಲ್ಲೇ ಬಿಟ್ಟು ಬಿಡ್ತಾರೆ. ಅವನು ಇದೇ ಇಲ್ಲ ಅವನಿಗೆ, ನಾ ಮಾಡಬೇಕು ಮಾಡಲೇಬೇಕಾದ್ರೆ. ಆ ದೀಕ್ಷೆ ಅಂತ ಕರೀತಾರೆ, ಆ ದೀಕ್ಷೆ ಬೇಕು. ಇಲ್ಲಿ ದೃಢ ನಿಶ್ಚಯ ಅಂತ ಹೇಳಿದ್ರೆ ದೀಕ್ಷಾವಂತನಾಗಬೇಕು. ಇವತ್ತು ಇಲ್ಲಿದೆ ಯಾವುದೋ ಕಾಸು ಹಣಕಾಸಿಗೋಸ್ಕರ ಬಹುಶಃ ತತ್ವವನ್ನೇ ಮಾರ್ಕೊಂಡು ಬಿಡ್ತಾನೆ, ಯಾರನ್ನೋ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಕೊಡ್ತಾನೆ, ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೊರಟಾಗಿ ಹೇಳಬೇಡಿ. ಮತ್ತೆ ಧರ್ಮವನ್ನು ಹೇಳಿ ಹೊರಟಾಗಿ ಹೇಳಬೇಡಿ. ಅವ್ರನ್ನ ಎಜುಕೇಟ್ ಮಾಡೋದು ಬೇರೆ, ಅವ್ರನ್ನ ಡಿಸ್ಕರೇಜ್ ಮಾಡೋದು ಬೇರೆ. ಇವತ್ತು ನಮ್ಮ ಕಾನ್ಸೆಪ್ಟ್ ಏನಾಗಿದೆ ಗೊತ್ತೇನು, ಗೊತ್ತಿಲ್ಲದವ್ರ ಕಂಡ್ರೆ ಡಿಸ್ಕರೇಜ್ ಮಾಡೋ ಕಾನ್ಸೆಪ್ಟ್ ಬಂದಿದೆ, ಬರಬಾರ್ದು. ಎನ್ಕರೇಜ್ ಮಾಡಬೇಕು ಅವರನ್ನ, ಮುಂದೆ ಒಳ್ಳೆ ಹಾದಿ ಬರಲಿಕ್ಕೆ ಹೇಳಬೇಕು, ಆಗ ಸರಿ ಹೋಗ್ತದೆ. ಮೈಯರ್ಪಿತ ಬರುವ ಬುದ್ಧಿ, ಬುದ್ಧಿ ಮತ್ತೊಂದು ಮನ ನನ್ನಲ್ಲಿ ಹಾಕಿಬಿಡು, ಯೋಚನೆ ಬೇಡ. ಯಸ್ಮಾನ್ ನೋದ್ವಿಜತೆ ಲೋಕ, ಇವೆಲ್ಲ ಯೋ ಮದ್ಭಕ್ತ ಸಮೇ ಪ್ರಿಯ, ಇವು ನನ್ನ ಭಕ್ತ. ಭಗವಂತನ ಮಾತ್ರ ನೋಡಬೇಕು, ನಾ ಭಕ್ತ ಅನ್ಸ್ಕೋಬೇಕಾದ್ರೆ ಹೇಗೆ ಬದುಕಬೇಕು ಅಂತ ನಾವೇ ಡಿಸೈಡ್ ಮಾಡಿ, ನಾನು ಭಗವದ್ಭಕ್ತ ಬೋರ್ಡ್ ಹಾಕೊಂಡ್ಬಿಡ್ತೇವೆ ಅಷ್ಟೇ. ನಾನು ಭಗವದ್ಭಕ್ತ, ಇನ್ನೂ ಪುಣ್ಯಾತ್ಮರು, ನಾನೇ ಭಗವಾನ್, ಆ ಇನ್ನೊಬ್ಬ ಮನುಷ್ಯ ಇದ್ದಾನೆ. ಮತ್ತೆ ನಾನು ಭಗವದ್ಭಕ್ತ ಅಂತ ಒಂದು ಬೋರ್ಡ್, ನಾನು ಭಗವಾನ್ ಅಂತ ಇನ್ನೊಬ್ಬ ಬೋರ್ಡ್. ದೇವ್ರು ನಗುತ್ತಾನೆ, ಯಾವ ಉಚ್ಚರಿದ್ದೀರಿ ಇವೆಲ್ಲ ಕೂಡ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಹೇಳ್ಕೊಳ್ಳಿ ನೋಡಂತೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗ್ಬೇಕಾದ್ರೆ ಸೈನ್ಸ್ ತಗೊಂಡು ಓದಿರ್ಬೇಕು, ಅವನು ಸೀಟ್ ಸಿಗಬೇಕು, ಅದು ಮೆರಿಟ್ ಸೀಟು ಮತ್ತೆ ಪೇಮೆಂಟ್ ಸೀಟು ಅದನ್ನ ನೋಡಬೇಕು. ಮತ್ತೆ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಕರ್ಕೊಂಡ್ರೆ ಅಲ್ಲಿಗ ಅದು ಇಂಜಿನಿಯರ್ ಅಂತ ಕರ್ಕೋಬೇಕಾದ್ರೆ ಎಷ್ಟು ಬ್ಯಾ ಮಾಡಿರ್ಬೇಕು ಅವನೀಗ. ಭಕ್ತ ಅಂದ್ರೆ ಸಣ್ಣ ಪುಟ್ಟ ಕೋರ್ಸ್ ಅಲ್ಲ, ಅದು ಐದಾರು ವರ್ಷದ ಕೋರ್ಸ್ ಅಲ್ಲ ಭಕ್ತ ಆಗೋದು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಬಹುಜನ್ಮಗಳ ಸಾಧನೆ ಆಗಬೇಕು ಭಕ್ತ. ಸುಮ್ಮನೆ ವೈಷ್ಣವನೆಂಬಿರಿ ಪರಬ್ರಹ್ಮ ಸುಜ್ಞಾನ ವರಿಯದ ಮನುಜನ್ನ, ಸುಮ್ಮನೆ ವೈಷ್ಣವನೆಂಬಿರಿ ಶ್ರೀಪಾದಾದ್ರೆ ಒಳ್ಳೆ ದೇವರ ನಾಮ ಅದು. ನಮ್ಮನ್ನು ನಾವು ವೈಷ್ಣವರ್ಗ ಜೋರಾಗಿ ಅಂತೀವಿ, ನನ್ನ ಯಾಕೆ ಕರೀತೀರಿ, ನನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ನಾನು ಏನು ಮಾಡಿದ್ದೇನೆ ನಾನು ಅಂತ ಕೇಳ್ತಾ, ನಾವು ಏನು ಮಾಡಿಲ್ಲ ಅಂತ ನಮ್ಮ ಕಾನ್ಸೆಪ್ಟ್. ಏನು ಮಾಡಿದ್ದೇನೆ ಶ್ರೀಪಾದರಾದ್ರೆ ಯಾರು ಗೊತ್ತೋ, ವ್ಯಾಸರಾಜರ ಗುರುಗಳು ಅಂಥ ಮಹಾನುಭಾವ ಹೇಳ್ತಾರೆ, ನನಗೆ ಇನ್ನೂ ಕ್ವಾಲಿಫಿಕೇಶನ್ ಸಾಲದು. ಅವ್ರಿಗೆ ನಮಗೆ ಎಚ್ಚರಿಸ್ತಾರೆ ಮಹಾನುಭಾವ, ಅವರು ಆ ಹೇಳ್ಕೊಳ್ಳೋ ಉದ್ದೇಶ ನಮಗೆ ಎಚ್ಚರಿಕೆ ಕೊಡಲಿ ಅಂತ ಹೇಳಿಬಿಡು. ಭಕ್ತ ಅಂತ ಕರ್ಕೊಳ್ಳೋ ಸಾಮಾನ್ಯ ಮಾತಲ್ಲ. ಯೋ ಮದ್ಭಕ್ತ ಸಮೇ ಪ್ರಿಯ, ಯಸ್ಮಾನ್ ನೋದ್ವಿಜತೆ ಲೋಕ, ಲೋಕಾನ್ ನೋದ್ವಿಜತೆ ಚಯ, ಸಮ ದುಃಖ ಸುಖ. ಮತ್ತು ಅವನು ಇರ್ತಾನಲ್ಲ, ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋಯ ಸಚಮೇ ಪ್ರಿಯ. ಹರ್ಷ ಅಮರ್ಷ ಭಯ ಉದ್ವೇಗ ನಿರ್ಲಿಪ್ತ ಆವದನ್ ಮಾಡಬೇಕು. ಇದು ಎರಡಕ್ಕೂ ಉಪಯೋಗ ಆಗ್ತದೆ ಗೊತ್ತಾ, ಒಂದು ಮೋಕ್ಷಕ್ಕೆ ಸಾಧನೆ, ಇಲ್ಲಿ ಸುರಕ್ಷಿತವಾದ ಆರೋಗ್ಯಕ್ಕೆ ಸಾಧನೆ. ಇವತ್ತು ಹೇಳ್ತಾರೆ ಮನುಷ್ಯ ಯಾತಕ್ಕೆ ಬಂದು ಬಲಬೇಗ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಗೊತ್ತಾ, ಫುಲ್ ಆಫ್ ಸ್ಟ್ರೆಸ್ ಅವನಿಗೆ, ಬರೀ ಯಾವಾಗಲೂ ಆತಂಕದಲ್ಲಿ ಬದುಕ್ತಾ ಇದ್ದಾನೆ. ಏನಾಗುತ್ತೋ 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 ಏನಾಗುತ್ತೋ, ಅದು ಇದು ಅಲ್ಲ, ಸೀರಿಯಲ್ ನೋಡ್ತಾ ಏನಾಗುತ್ತೋ ಅಲ್ಲಿ ಬಟ್ ಟೆನ್ಷನ್. ಮತ್ತೆ ಏನಾಗುತ್ತೋ ಅವನಿಗೇನಾಗುತ್ತೆ, ನಿನಗೇನ ಅವನಿಗೇನಾದ್ರೂ ನಿನ್ನಂತ ಹೇಳುತ್ತೆ. ಅದರಿಂದ ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಗತಿ ಏನಾಗ್ಬೇಕೀಗ, ನೀವು ಸೀರಿಯಲ್ ಡೆವಲಪ್ ಆದಾಗಿಂದ ಹಾರ್ಟ್ ಕೇಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಸೀರಿಯಲ್ ಆಗ್ಬಿಟ್ಟು ಅಲ್ಲಿ ಒಳ್ಳೆ ಚಾನಲ್ ನಿಲ್ಲಿಸಿಬಿಡ್ತಾರೆ, ಕೊರಗ್ತಾ ಕೂತಿರ್ತಾರೆ, ನಾಳೆ ಅಲ್ಲಿವರೆಗೆ ಏನಾಗುತ್ತೋ ಏನಾಗುತ್ತೋ ಏನು, ಹಾರ್ಟ್ ವೀಕ್ ಆಗ್ತಾರೇ ಇರುತ್ತೆ. ಅದ್ರ ಆ ಮುಗಿಸ್ಬಿಡ್ಬಾರ್ದೆ ಕಥೆನ, ಹುಡುಗರದ್ದು ರಿಸಲ್ಟ್ ಬಂದ್ರೆ ಸಾಕೋದಕ್ಕೆ ನಾಳೆ ಹೇಳ್ತೀವಿ, ನಾಳೆ ದಿವಸ ನಾಳೆ ಹೇಳ್ತೀವಿ ಅಂತ ಹೇಳಿ ಎಷ್ಟು ಟೆನ್ಷನ್ ಆಗ್ತದೆ ಅವನಿಗೆ. ಈ ಸೀರಿಯಲ್ ಕಾನ್ಸೆಪ್ಟ್ ಬಹಳ ಡೇಂಜರಸ್ ಕಾನ್ಸೆಪ್ಟ್ ಅದು ಒಂದು. ನಿಜವಾದ ಭಗವದ್ಗೀತೆ ಹಾಗಲ್ಲ, ಯಾವ ಅಧ್ಯಾಯ ಸ್ಟಾಪ್ ಮಾಡಿ ಏನು ಯೋಚನೆ ಇಲ್ಲ, ಕೇಳಿದ್ರೆ ತಾನೆ ಆಲೋಚನೆ ಬೇರೆ. ಸೀರಿಯಲ್ ಆಗದೆ ಕೇಳ್ತಿದ್ರೆ ಸೀರಿಯಲ್ ಆಗೋದು, ನಿಲ್ಸೇ ಬಿಟ್ರೆ ಪ್ರಯೋಜನ ಇಲ್ಲ. ಇವತ್ತು ನಮ್ಮ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ ಶಾಸ್ತ್ರ ಅಂಬುದು, ಉಲ್ಲಾಸ ಕೊಡುತ್ತೆ. ಯಾವ ಸ್ಟೇಜಲ್ಲಿ ಇದ್ರು ಕೂಡ ಫುಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಬೇರೆದಕ್ಕೆ ಆಸಕ್ತಿ ಇಲ್ಲ. ಆದ್ರಿಂದ ಇನ್ನೊಬ್ಬರ ಉದ್ವೇಗಕ್ಕೆ ಒಳಗಾಡಬೇಡಿ, ನೀವು ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಹೇಳುತ್ತೆ. ಇನ್ನೊಬ್ಬರು ನಿಮ್ಮಿಂದ ಉದ್ವೇಗಕ್ಕೆ ಒಳಗಾಗಬಾರದು, ಮತ್ತೊಬ್ಬರಿಂದ ನೀವು ಉದ್ವಾಳಕ್ಕೆ ಒಳಗಾಗಬಾರದು. ಇಲ್ಲಿ ನಮ್ಮ ಟೆಸ್ಟ್ ಇರೋದು, ಎಷ್ಟೋ ಜನ ಇರ್ತಾರೆ ಇನ್ನೊಬ್ರು ತೊಂದರೆ ಮಾಡೋದಿಲ್ಲ, ತಾವು ತೊಂದರೆ ಮಾಡ್ಕೋತಾನೆ ಇರ್ತಾರೆ, ಬರೀ ಯಾವಾಗಲೂ ತಾವೇ ತೊಂದರೆ, ನಾನು ಏನ್ ಮಾಡಿಬಿಟ್ಟು ಏನ್ ಮಾಡಿ ಇದೇ ಕೊರಗ್ತಾ ಇರ್ತಾರೆ. ಅದೊಂದು ಕೇಸ್ ಅದು. ಇನ್ನೊಬ್ಬನು ಉಳಿದವರು ಯಾಕೆ ಸುಖವಾಗಿದ್ದಾರಾ, ಏನಾರ ಮಾಡಿ ಹಾಡು ಮಾಡ್ಬೇಕು ಅವರದ್ದು, ಸುಮ್ಮನೆ ಏನೋ ನ್ಯೂಸ್ ಕೊಟ್ಟುಬಿಡೋದು, ಅಲ್ಲಿವರೆಗಾರ ಒದ್ದಾಡಲಿ ಅವರು ಅಂತ ಹೇಳಿಬಿಟ್ಟು ಈ ಭಾವನೆ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವ ಕಾಲಕ್ಕೂ ಉದ್ವೇಗಕ್ಕೆ ಕಾರಣರಾಗಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಮ ಆರೋಗ್ಯನೂ ಕೆಡತ್ತೆ, ಅವರ ಆರೋಗ್ಯನೂ ಕೆಡತ್ತೆ. ಇವತ್ತು ನಿಜವಾದ ಎಲ್ಲ ರೋಗಗಳ ಮೂಲ ಮೊದಲು ಸೈಕಾಲಜಿಕಲ್, ಆಮೇಲೆ ಫಿಸಿಯಾಲಜಿಕಲ್ ಆಗ್ತದೆ. ಫಸ್ಟ್ ಆಫ್ ಆಲ್ ಮನಸ್ಸಿನ ಒಂದು ಒತ್ತಡ ದೇಹಕ್ಕೆ ಶಿಫ್ಟ್ ಆಗ್ತದೆ. ಆದ್ದರಿಂದ ಭಗವದ್ಗೀತೆ ಹೇಳಿದಾಗ ಬದುಕಿದರೆ ನಮಗೆ ಎರಡು ಇಲ್ಲಿ ಪೂರ್ಣವಾಗಿ ಕುರುವಂದೇವೇಹ ಕರ್ಮಾಣಿ ದಿಧಿ ವಿಷಯ ಶತಂ ಸಮಾಹ, ಪೂರ್ಣವಾಗಿ ಬದುಕ್ತೇವೆ ನಾವು, ಅಲ್ಲಿ ವೈಕುಂಠವನ್ನೇ ತಲುಪ್ತೆ. ಇದನ್ನು ಯಾರು ಬೇಡ ಅಂತಾರೆ ಲೆಕ್ಕ ಹಾಕಿಯಾಗ. ಭಗವದ್ಗೀತೆ ಎಷ್ಟು ಆದರ್ಶಪ್ರಾಯವಾದ ಗ್ರಂಥ ಅಂದ್ರೆ ಇಹಪರದ ಪೂರ್ಣ ಸುಖದ ಸಾಧನೆಗಳನ್ನ ಸರಮಾಲೆಯನ್ನಾಗಿ ಮುಂದಿಡುತ್ತದೆ ಎಂಬುದೇ ವೈಶಿಷ್ಟ್ಯ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋಯ ಸಚವೇ ಪ್ರಿಯ, ಅವನ ಅತ್ಯಂತ ಪ್ರಿಯನಾದವ. ಮುಂದೆ ಪರಮಾತ್ಮ ಹೇಳ್ತಾ ಹೋಗ್ತಾನೆ, ಅರ್ಜುನ ಅಷ್ಟೇ ಅಲ್ಲ, ಅನಪೇಕ್ಷ ಶುಚಿಹಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸವೇ ಪ್ರಿಯ. ಒಂದೊಂದು ಲಕ್ಷಣ ನೋಡಿದ್ರೆ ನಾವು ದೇವರಾಣಿ ಭಕ್ತರಲ್ಲ ಅಂತ ಪೂರ್ವ ಆಗ್ತದೆ. ಅಲ್ಲಿ ಭಕ್ತರಾದ ಚಾನ್ಸಸ್ಸೇ ಇಲ್ಲ ನಮಗೆ. ಯಾಕೆ? ಅನಪೇಕ್ಷ, ಏನು ಇಷ್ಟನೇ ಪಡೋದಿಲ್ಲಂತೆ ಭಕ್ತ. ನಾವು ಹತ್ತೋದಕ್ಕೆ ಮಾಡಿದ್ರೆ ಪಂಚಾಮೃತ ಮಾಡಿಸಿದ್ರೇನೆ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ. ಇವನು ಯಾವ ಮೂಲೆ ಭಕ್ತರಾಗ್ತಾನೆ ಈ ಮಧ್ಯೆ ಲೆಕ್ಕ ಹಾಕಿ. ಅನಪೇಕ್ಷ ಒಂದು ಚೂರು ಅಪೇಕ್ಷೆ ಪಡಬೇಡಿ. ಆಸೆ ಬಂತು ನಿಮ್ ಭಕ್ತಿ ಹೋಯ್ತು ಅಂತ. ಆಸೆಗೂ ಭಕ್ತಿಗೂ ಸಂಬಂಧನೇ ಇಲ್ಲ. ಆಸೆಗೂ ಭಕ್ತಿಗೂ ಸಂಗ್ರಹಿಡ್ತಾರೆ, ಇದ್ದಕ್ಕಿದ್ದಂಗೆ ಬರ್ತಾರೆ, ಸಾಮಾನು ಇಡ್ತಾರೆ, ಮೇಲೆ ಇಡ್ತಾರೆ, ಹಾಗಿಡ್ತಾರೆ, ಹೀಗಿಡ್ತಾರೆ, ಖುಷಿಯಾಗಿ ಬಿಡುತ್ತಾರೆ. ನಮಗೆ ಥ್ಯಾಂಕ್ಸ್ ಅಂತೇವೆ ಸ್ವಾಮಿ, ಥ್ಯಾಂಕ್ಸ್ ಬೇಡ, 10 ರೂಪಾಯಿ ಕೊಡಿ ಅಂತಾನೆ. ಓ ಅದಕ್ಕೆ ಮಾಡಿದ್ಯಾ ಅಂತ ತಕ್ಷಣ, ಓ ಅದಕ್ಕೆ ಮಾಡಿದ್ಯಾ, ನಮ್ಮ ವಿಶ್ವಾಸ ಎಲ್ಲ ತರ್ರ ಅಂತ ಹಿಡಿದೋಗಿ ಬಿಡುತ್ತಾನೆ. ಅವ್ರು ಕೊಡ್ಲಕ್ಕೆ ಹೋದ ಬೇಡ ಸರ್ ಅಂತಾರೆ. ಮತ್ತೇನೋ ಅನ್ಕೊಂಡಿದ್ ಹೌದಾ, ನಮ್ ಬದೀತಿನೇ ಬೇರೆ ಆಗಿಬಿಡುತ್ತ ಆಮೇಲೆ. ಅವ್ನು ಹೀಗೆ ನೋಡಿದ್ರೆ ಹೀಗೆ ನೋಡ್ತೇವೆ ಆಮೇಲೆ. ಓ ಎಷ್ಟು ಒಳ್ಳೆಯವನಿದ್ದಾನೆ ಇವನೀಗ, ಬೇಡ ಅಂತಾನಲ್ಲ. ಅದಕ್ಕೆ ಅನಪೇಕ್ಷತ್ವ ದೊಡ್ಡ ಗುಣ ಅದು. ಅನಪೇಕ್ಷ ಶುಕಾಚಾರ್ಯ ಬಂದ್ರಂತೆ ಭಾಗವತರು ಹೇಳ್ತಾರೆ, ಹೇಗೆ ಬಂದ್ರು ಗೊತ್ತೇನು? ತತ್ರ ಆಗಮತ್ ಭಗವಾನ್ ವ್ಯಾಸಪುತ್ರ ಯದುಚ್ಛಯ ಗಾ ಮಠಮಾನ ಅನಪೇಕ್ಷ. ಭಾಗವತಲ್ಲಿ ಬರ ಅನಪೇಕ್ಷ ಶುಕಾಚಾರ್ಯ ಬಯಸಿದ್ ರಾಜ, ರಾಜ ಸಾಯ್ತಿದ್ದಾನಂತೆ 7 ದಿವಸ ಅಂತೆ, ದೃಷ್ಟಿ ಭಾರಿ ಕೊಡಬಹುದು ಅಂತ ಕಾಣಿಸ್ತದೆ. ಅದು ಗಂಗಾ ತೀರದ ಮೇಲೆ ಕೂತ್ಬಿಟ್ಟಿದ್ದಾನೆ, ನಾನು ಹೋದ್ರೆ ಏ ಕ್ಲಾಸ್ ಬ್ರಾಹ್ಮಣ, ನಾನು ಕೊಟ್ಟು ಬಿಡ್ತಾನೆ ಅಂತ ಬರಲಿಲ್ಲ ಅವರು. ಅನಪೇಕ್ಷ ಏನು ಇಲ್ಲ, ಪಾಪ ಪಾಪ ಸಾಯ್ತಾ ಇದ್ದಾನೆ. ಅವನ ಸಂಶಯ ನಿವಾರಣೆ ಮಾಡಿ ಸದ್ಗತಿಗೆ ಉಪದೇಶ ಮಾಡೋಣ ಅಂತ ಬಂದ್ರೆ ಹೊರತು ಅವ್ರಿಗೇನು. ಅದಕ್ಕೆ ಆಮೇಲೆ ಏನ್ ಮಾಡಿದ್ರೆ ಗೊತ್ತಾ, ಹಿಡಿದು ಹೊಟ್ಟಿದ್ದೆ ಕೆಲಸ. ಹೇಗೆ ಬಂದ್ರೆ ಹೊಟ್ಟೇ ಬಿಟ್ರದ್ದು, ಏನು ಬರಿಸಿ ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಅವರು. ಅದಕ್ಕೆ ಅನಪೇಕ್ಷ ಅಂತ ಕರೀತಾರೆ. ಈ ಮಾತನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಆಸೆ ಬಂದ್ರು ಕೂಡ ಭಗವದ್ ಭಕ್ತರಲ್ಲ ಅಂತ ಗ್ಯಾರಂಟಿ. ಸ್ವಲ್ಪ ಆಸೆ ಬಂದ್ರು ಒಳ್ಳೆ ಉಪನ್ಯಾಸ ಕೇಳ್ತಾ ಕೂತಿರ್ತಾನೆ, ಆಮೇಲೆ ಹೇಳಿರ್ತಾರೆ, ಆಮೇಲೆ ಪ್ರಸಾದ ಉಂಟು ಅಂತ ಹೇಳಿರ್ತಾರೆ. ಪಾಪ ಯಾರೋ ಖುಷಿಯಿಂದ ಕೇಳ್ತಾ ಇರ್ತಾರೆ, ಯಾರೋ ಬಂದು ಹೇಳ್ತಾರೆ ಇಲ್ಲಂತೆ ಅಂತ ಹೇಳ್ತಾರೆ, ಬೆಂಕಿ ಆಗಿಬಿಡ್ತಾರೆ ಇಲ್ಲಂತ ಹೇಳಿ ಮತ್ತೆ ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲ ಕಾನ್ಸಂಟ್ರೇಷನ್ ಪ್ರಸಾದದ ಮೇಲೆ ಇತ್ತು. ಪಾಪ ಪ್ರಸಾದ ಇಲ್ಲಂತೆ ಅಂತ ಹೇಳಿದ ತಕ್ಷಣ ಮದ್ದೆ ಹೇಳಬಾರ್ದಾಗತ್ತೆ ಎಂದೋ ಹೋಗ್ತಿದ್ದೆ ಅಂತ ಹೇಳ್ತಾ ಬಿಡ್ತಾರೆ. ಇದು ಸರಿಯಲ್ಲ, ಪ್ರಸಾದ ಕೂತಿಲ್ಲ ನಾನು. ಅನಪೇಕ್ಷ ಶುಚಿಹಿ ದಕ್ಷ ಶುಚಿಹಿ, ಅದಕ್ಕೆ ಹೊಸ ಅರ್ಥ ಬರೀತಾರೆ ವಿಜಯದಶಮಿ, ಒಳ್ಳೆ ಅರ್ಥ ಬರೀತಾರೆ. ಅದಕ್ಕೆ ಅನಪೇಕ್ಷ ಅಂದ್ರೆ ಏನು ಗೊತ್ತಾ, ಏನು ಬೇಡ ಒಂದರ್ಥ, ಇನ್ನೊಂದು ಅರ್ಥ ಏನು ಗೊತ್ತೇನು? ಅನಪ ಈಕ್ಷ, ಅನಪ ಈಕ್ಷ, ಅನಪ ಈಕ್ಷ. ಅನ ಅಂದ್ರೆ ಮುಖ್ಯ ಪ್ರಾಣ, ಅನಸ್ಯ ಪಾನಕ ಅನಪಃ ವಿಷ್ಣು ಅಂತ ಅರ್ಥ. ಅನಪ ಅಂದ್ರೆ ವಿಷ್ಣು. ತಸ್ಮಿನ್ ಈಕ್ಷ, ಆ ಪರಮಾತ್ಮನಲ್ಲಿ ಆಸಕ್ತಿನೇ ಹೊರತು ಬೇರೆ ಕಡೆ ಆಸಕ್ತಿನೇ ಇಲ್ಲ. ದೇವರ ಬಗ್ಗೆ ಆಸಕ್ತಿ ಇದೆ ಹೊರತು ಬೇರೆದ ಬಗ್ಗೆ ಆಸಕ್ತಿ ಇಲ್ಲ. ನೋಡಿ ಎಷ್ಟು ಒಳ್ಳೆ ಪದ ಅದು. ಒಂದು ಮೇಲ್ನೋಟಕ್ಕೆ ಏನು ಬೇಡ ಹಾಗಲ್ಲ, ದೇವರು ಬೇಕೇ ಬೇಕು ಆ ಭಾವನೆ. ಏನು ಬೇಡ ದೇವರು ಬೇಕು ಈ ಭಾವನೆ ಇದ್ರೆ ಅದನ್ನು ಅಪೇಕ್ಷೆ ಅಂತ ಕರೆಯೋದಿಲ್ಲ. ಜ್ಞಾನಭಕ್ತಿ ವೈರಾಗ್ಯಗಳನ್ನ ಎಂದು ಕೂಡ ಕಾಮನೆಗಳು ಅಂತ ಕರೆಯೋದಿಲ್ಲ, ಅದು ಸಿದ್ಧಿ ಅದೆಲ್ಲ ಕೂಡ. ಅನಪೇಕ್ಷ ಶುಚಿಹಿ, ಈ ನಮ್ಗೆ ಮಡಿ ಮೇಲಿಗೆ ಅರ್ಥ ಆಗ್ತಾ ಇದೆ. ಶುಚಿಹಿ ಮಡಿ ಮೇಲಿಗೆ ಫಾಲೋ ಮಾಡಿ ಅಂತ ಹೇಳ್ತಾರೆ. ಇಲ್ಲೇ ನಮ್ಮ ಸಮಸ್ಯೆ ಬಂದಿರೋದು, ಮಡಿ ಮೇಲಿಗೆ ಫಾಲೋ ಮಾಡಿದ ಶಾಸ್ತ್ರ ಹಿಡಿತು, ಮಡಿ ಮೇಲಿಗೆ ನಾವೇ ಡಿಫೈನ್ ಮಾಡ್ಕೊಂಡು ಇದೇ ಪದ್ಧತಿ ಆಯ್ತು. ಮಡಿ ಮೇಲಿಗೆ ಅಂದ್ರೆ ನಮ್ಮದೇ ಕಾನ್ಸೆಪ್ಟ್. ಹೇಳ್ತಾರೆ ಮಡಿಯವರು ಪಂಚ ಇರ್ತದೆ, ಬಹುಶಃ ಅದರಷ್ಟು ಕೊಳೆ ಬಹುಶಃ ಯಾವುದೂ ಇರಲಿಕ್ಕಿಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಅದ್ರ ಕ್ಲೀನ್ ಮಡಿ ಅಂತ ಕರಿತೀಯ ಬುದ್ಧಿ ಇದೆಯಾ ಅದಕ್ಕೆ ಅಂತ ಕೇಳಿದ್ರೆ, ಬದಿ ಮೋಸ್ಟ್ ದರ್ಟಿ ತಿಂಗ್ ಅದು, ಅದೇ ಮಡಿ ಆಗ್ತದೆ ಮತ್ತೆ ಸಾಧ್ಯ ಇಲ್ಲ. ಮಡಿ ಆಗ್ಬೇಕಾದ್ರೆ ಫಸ್ಟ್ ಕ್ಲೀನ್ ಆಗಿರ್ಬೇಕು, ನೆಕ್ಸ್ಟ್ ಸ್ಟೆಪ್ ಪಾವಿತ್ರ್ಯ, ಫಸ್ಟ್ ಕ್ಲೀನ್ನೆಸ್ಸು ಆಮೇಲೆ ಪ್ಯೂರಿಟಿ. ಅದು ಕ್ಲೀನ್ ಆಗೇ ಇಲ್ಲ, ಪ್ಯೂರಿಟಿ ಎಲ್ಲಿಂದ ಬಂತಾದ್ರಿಂದ ನಮ್ಗೆ ಜನಕ್ಕೆ ಗೊತ್ತಿಲ್ಲ. ಶುಚಿ ಶುದ್ಧನಾಗಿರ್ಬೇಕು. ಶುದ್ಧ ಅಂಬೋದು 2 ವಿಧ, ಡಾಕ್ಟ್ರಿಗೆ ಗೊತ್ತು ಶುದ್ಧನಾಗಿರ್ಬೇಕು ಅನ್ನೋದನ್ನ. ಇಂಟೆನ್ಸಿವ್ ಕೇರ್ ಯೂನಿಟ್ ICU ಇರ್ತಾರೆ, ಹಾಗೆಲ್ಲ ಬಿಡದಲ್ಲ ವಿಜಿಟರ್ಸ್ನ, ಯಾಕೆ ಅವ್ರಿಗೆ ಇನ್ಫೆಕ್ಷನ್ ನಿಮ್ಮಿಂದ ಸತ್ತು ಹೋಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮಡಿ ಡಾಕ್ಟರ್ ಮಡಿ ನಮ್ಮ ಮಡಿಗಿಂತ ಭಾರಿ ಜಾಸ್ತಿ ಮಡಿ ಅದು. ನಮ್ಮ ಪ್ರಕಾರ ಮಡಿ ಅಂದ್ರೆ ಮುಟ್ಟಬಾರ್ದು ಇಟ್ಬಾರ್ದು ಅಷ್ಟೇನೆ, ಉಸಿರು ಬಿಟ್ಟರೆ ಮಡಿ ಅವ್ರದ್ದು ಗಮನಿಸ್ಬೇಕು. ನಾವು ಉಸಿರು ಬಿಟ್ಟರೆ ಹೋಯ್ತು, ಬ್ಯಾಡಿದ್ರೆ ಎಷ್ಟೋ ಗೊತ್ತೆ ಸಾರ್ಸ್ ಬರೋದು ಏನು ಮಾಡ್ಬೇಕಾಗಿಲ್ಲ. ನೀವೀಗ ಅವನೇನು ದೊಡ್ಡದು ಮಾಡ್ಬೇಕಾಗಿಲ್ಲ, ಬರೀ ಉಸಿರಿಂದ ಸಪ್ತಂತ ಶಕ್ತಿ ಅದಕ್ಕೆ. ಇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಮಡಿ ಕಾನ್ಸೆಪ್ಟ್ ಎಷ್ಟು ದೊಡ್ಡದು. ಇವತ್ತು ಇವತ್ತು ನೋಡಿ ಬೇರೆ ದೇಶ ಬಂದು ಟೆಸ್ಟ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ. ಟೆಸ್ಟ್ ಮಾಡಿ ಅಲ್ಲಿ ಒಳಗೆ ಬಿಡ್ತಾರಲ್ಲ, ಟೆಸ್ಟ್ ಮಾಡಿ ಮನೆ ಒಳಗೆ ಬಿಡ್ಬೇಕು, ಆ ರೀತಿ ಮಾಡ್ಬೇಕು. ನಾವು ಶುದ್ಧ ಇದ್ದಾರೆ ಎಲ್ಲ ಟೆಸ್ಟ್ ಮಾಡ್ಬೇಕಾದ್ರೆ ಯಾರು ಮಾಡ್ತಾರೆ, ಅವನೇ ಶುದ್ಧ ಇಲ್ಲ, ಏನು ಟೆಸ್ಟ್ ಏನು ಮಾಡ್ತಾರೆ ಈ ಮಧ್ಯಪ್ಪ. ಅವ್ರ ಟೆಸ್ಟಿಂಗ್ ಕೆಪಾಸಿಟಿನೇ ಇಲ್ಲ. ಇವತ್ತು ಯೋಚನೆ ಮಾಡಿದರೆ ಶುಚಿ ಶುದ್ಧನಾಗಿರ್ಬೇಕು. ಕೆಲವು ಶುದ್ಧಿ ಅಂತ ಏನೋ ಅರ್ಥ ಮಾಡ್ಕೊಂಡ್ರು, ಪಾಪ ಫಿಸಿಕಲ್ ಕ್ಲೀನ್ನೆಸ್ ಅರ್ಥ ಮಾಡ್ಕೊಂಡ್ರು ಎಷ್ಟೋ ಜನ. ಅದಕ್ಕೆ ಆಚಾರ ಬರೆದ್ರೆ ರಾಯರು ಬರೀತಾರೆ, ಶೌಚ 2 ವಿಧ, ಬಾಹ್ಯ ಶೌಚ ಆಂತರಿಕ ಶೌಚ. ಬಾಹ್ಯ ಶೌಚ ಅನ್ನೋದು ಎಷ್ಟೊಂದು ಕ್ಲೀನ್ನೆಸ್, ಆಂತರಿಕ ಶೌಚ ಅಂದ್ರೇನು? ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಬಿಡಬೇಕದು. ಇಲ್ಲದ ಹೋದ್ರೆ ಕಾಮ ಕದಮತ್ತರ ಕ್ರೋಧ ಒಳಗಿಟ್ಟುಕೊಂಡು ಪದಿಯಲ್ಲಿದ್ದೇವರಿಗೆ ಆಶ್ಚರ್ಯ ತೋರುವುದು, ಉದರ ವೈರಾಗ್ಯವಿರು ನಮ್ಮ ಪದ್ಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಅದು ಕಪಟವಾಗ್ತದೆ, ಅವ್ರ ಪ್ರಯೋಜನಕ್ಕೆ ಬರೋದಿಲ್ಲ. ಅಂತಃಶೌಚ ಬಾಹ್ಯ ಶೌಚ ಅಂತ ಶೌಚಂ ದ್ವಿವಿಧಂ ಸ್ಮೃತಂ ಅಂತ ಹೇಳ್ತಾರೆ. ಒಳಗೆ ಶುದ್ಧನಾಗಿರಬೇಕು. ಒಳಗಿನ ಶುದ್ಧಿ ಎಂಬುದು ಭಾರಿ ಕಷ್ಟ ಸಾಧಿಸೋದಕ್ಕೆ. ಅದಕ್ಕೆ ದಾಸರ ಹೇಳ್ತಾರೆ, ನೀನೇನೋ ಯೋಚನೆ ಮಾಡ್ತೀಯಲ್ಲ, ಅನ್ನ ಬಿಟ್ಟೆ ಇನ್ನು ಬಿಟ್ಟೆ ಅಂತ ಯೋಚನೆ ಮಾಡ್ತೀಯಲ್ಲ. ಇರು ಹೇಳ್ತಾರೆ ಕಾಶಿಗೆ ಹೋಗ್ತಾರೆ, ಏನೇನೋ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಅದನ್ನ ಬಿಟ್ಟೆ ಇದ್ರ ಬಿಟ್ಟೆ ಅಂತೇಳಿ, ಅದನ್ನೆಲ್ಲ ಬಿಡಬೇಡ, ಕಾಮಕ್ರೋಧ ಬಿಡಯ್ಯ ಸಾಕು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಅಪೂರ್ವವಾದ ಸಂದೇಶವನ್ನ ದಾಸರು ಕೊಡ್ತಾರೆ. ಅದು ಅಂತಃಶೌಚವನ್ನು ಹೇಳ್ತಾ ಇದ್ದಾರೆ. ಕೇಳಿರ್ತಾರೆ ಅಂದ್ರೆ ತಿಮ್ಮೋದಲ್ಲ, ಇದನ್ನು ತಿಮ್ಮೋದಿಲ್ಲ ಅಂತಿರ್ತಾರೆ. ಬೇರೆಯವರು ಮನೆಯ ತಿಂದ ಹಾಕ್ಬಿಟ್ಟು, ದುಡ್ಡೆ ತಿಂದ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ಈರುಳ್ಳಿ ಬೆಳ್ಳೆ ತಿಮ್ಮೋದಿಲ್ಲ, ದುಡ್ಡು ದುಡ್ಡೆ ಸಿಮೆಂಟ್ ತಿಂದ ಹಾಕ್ಬಿಟ್ಟಿರ್ತಾರೆ, ಇದನ್ನ ತಿಂದು ಬಿಡ್ತಾರೆ. ಇದಂತ ಶೌಚ ಇದು ಒಂದು. ಅದಕ್ಕೆ ಅರ್ಥ ಶುದ್ಧಿ ಬೇಕು. ಹಣಕಾಸಿನಲ್ಲಿ ಪಾವಿತ್ರ ಇರಬೇಕು, ಒಳಗೆ ಕಾಮಕ್ರೋಧ ಇಲ್ದೇನೆ ಪಾವಿತ್ರ ಇರಬೇಕು, ಜೊತೆಗೆ ಕೊಳಕಿಲ್ದೇನೆ ಪಾವಿತ್ರ ಇರಬೇಕು. ಇಷ್ಟೆಲ್ಲ ಸೇರಿದಾಗ ಶುಚಿ ಆಗುತ್ತೆ ಹೊರತು ಬೇರೆದು ಶುಚಿ ಅಲ್ಲ. ಅದು ಭಗವದ್ಗೀತೆ ಓದಿದ ಮೇಲೆ ಎಷ್ಟು ಚೇಂಜ್ ಆಗ್ತೇವೆ ಗೊತ್ತಾ? ಮಡಿ ಮೇಲೆ ಮಾಡೋರು ಕಣ್ಣು ನಗ್ತಾರಲ್ಲ, ಅದು ಹುಷಾರಾಗಬೇಕಾದ ಮಡಿ ಯಾರೋ ಹೇಳಿದ್ದಲ್ಲ, ಕೃಷ್ಣ ಹೇಳಿದ್ದಾನೆ. ಗಮನಿಸ್ಬೇಕು ನಾವು, ಭಗವಂತ ಹೇಳಿದ್ದಾನೆ ಅಂದ ಮೇಲೆ ಅದನ್ನ ಅರ್ಥ ಮಾಡಿಕೊಳ್ಳೇಬೇಕು. ಇವತ್ತು ವೈದ್ಯಶಾಸ್ತ್ರ ಏನ್ ಹೇಳ್ತೋ, ತತ್ವಶಾಸ್ತ್ರ ಹೇಳ್ತಾ ಈ ಹೈಜಿನ್ ಅಂತ ಏನು ಕರಿತೇವಲ್ಲ ಅದ ಅರ್ಥ ಮಾಡ್ಕೋಬೇಕಾದ್ರೆ ಭಗವದ್ಗೀತೆ ಎಷ್ಟು ಅಮೂಲ್ಯವಾದ ಗ್ರಂಥ. ಅನಪೇಕ್ಷ ಶುಚಿ ದಕ್ಷ ದಕ್ಷ ಕ್ಲೀನ್ ಎಫಿಷಿಯಂಟ್ ಆಗಿರ್ಬೇಕು. ನಮ್ಮಲ್ಲಿ ಅದೇ ಭಕ್ತ ಆದ್ರೆ ಡಲ್ ಆಗಿರ್ತಾರೆ ಪಾಪ, ನೋಡಿಬಿಟ್ರೆ ಹುಡುಗ ನಾನು ಭಕ್ತನಾಗಬಾರ್ದು ತೀರ್ಮಾನ ಮಾಡ್ಕೊಂಡ್ಬಿಡ್ತಾನಪ್ಪ. ಭಕ್ತ ಅಂದ್ರೆ ಎಫಿಷಿಯಂಟ್, ಏನೇ ಕೆಲಸ ಕೊಟ್ಟರೆ ನಾನು ಮಾಡ್ತೇನೆ ಆ ಭಾವನೆ ಬರಬೇಕು. ಮಾಡ್ತೇನೆ ಯಾಕೆ, ವಿನಯಾಮೋ ವಾಸುದೇವಂ, ನನ್ನ ಶಕ್ತಿ ತೋರ್ಸಕ್ ಮಾಡೋದಿಲ್ಲ. ದೇವ್ರ ಪ್ರೀತನಾಗಲಿ, ಎಲೆ ಹಾಕ್ಬೇಕು ನಾನು ಹಾಕ್ತೇನೆ, ಬಡಿಸ್ಬೇಕ ನಾನು ಬಡಿಸ್ತೇನೆ, ಊಟ ಕೊಡ್ಬೇಕ ನಾನು ಕೊಡ್ತೇನೆ. ಇದು ಇದಲ್ಲ ಈ ಮಡಿ, ಇದು ಇದು ಉತ್ಸಾಹ ಅಲ್ಲ. ಬಡಿಸ್ಬೇಕ ನಾನು ಬಡ ನಾನು ಬರೀ ಇರ್ತಾರೆ, ಊಟ ಕುಡಿದ್ರೆ ಸಿಟ್ಟು ಬಂದ್ಬಿಡ್ತದೆ. ಊಟ ಮಾಡ್ಲಿಕ್ಕೆ ಬಂದಿಲ್ರಿ, ನಾನು ಕೆಲಸ ಹೇಳಿ ಫಸ್ಟ್ ಅಂತ ಹೇಳಿದೆ. ಕೆಲಸ ಹೇಳಿದ್ದೇನೆ ಫಸ್ಟ್, ಇದು ನಿಜವಾದ ಉತ್ಸಾಹ. ದಕ್ಷ ಏನೇ ಕೆಲಸ ಮಾಡಲಿ, ಏ ಒಂದ್ ಕೆಲಸ ಮಾಡಿರ್ಬೇಕು, ಇಲ್ಲ ಮಾಡಬಾರ್ದು. ಮಾಡಿದ್ರೆ ಅತ್ಯುತ್ತಮ ಮಟ್ಟದಲ್ಲಿ ಸಂಧಾನೆ ಮಾಡದೆ 9 ಗಂಟೆ ಮಾಡ್ತೀನಿ, ನೀನು ಏನ್ ಕೆಲಸ ಮಾಡ್ತಾನೆ ಇವನೀಗ. ದಕ್ಷ ಎಷ್ಟು ಗಡಿಬಿಡಿ ಬೆಳಿಗ್ಗೆ ಹೇಳ್ಬೇಕಾದ್ರೆ, ಅಯ್ಯೋ ಸೂರ್ಯ ಹೊಟ್ಟುಬಿಟ್ಟು ಸಂಧ್ಯಾ ಒಂದೇ ಹೊರಟೋಯ್ತೀಗ, ಆಫೀಸ್ ಹೋಗ್ತಿರ್ತಾನೆ, ಬಾಸ್ ಬಂದ್ಬಿಟ್ಟು ಹೋಗ್ಬಿಟ್ರೆ ಬೋಧೋಯ್ತು ವಯಾರು ಲೇಟ್ ಅಂದ್ಬಿಡ್ತಾನೆ. ಅಷ್ಟೊಳಗೆ ಅವಳು ನುಗ್ಗಿರ್ಬೇಕಾಗ್ಲೇನು, ಬಾಸ್ ಬರೋಲ್ಲ ಆಫೀಸ್ ಎಂಟರ್ ಆಗ್ತಾನಲ್ಲ, ಸೂರ್ಯ ಹುಟ್ಟೋರೋ ಎದ್ದಿರ್ಬೇಕು ನಾವು. ಪರಮಾತ್ಮ ನಮ್ಮನ್ನು ಕೇಳಿದ ಸೂರ್ಯ ಗಡಗಡ ನಡಿಗೆ ಹುಟ್ಟುತ್ತಾನಂತೆ. ಸೂರ್ಯ ವಿಷಾಸ್ಮಾತ್ ಉದಯತಿ ಸೂರ್ಯ, ಸೂರ್ಯ ದೇವರಿಗೆ ಅಂಜಿ ಸೂರ್ಯ ಹುಟ್ಟುತ್ತಾನಂತೆ. ಸೂರ್ಯನಿಗೆ ಅಂಜಿ ನಾವು ಹುಟ್ಟು ಹೇಳ್ಬೇಕಲ್ಲ, ಹೇಳೋದೇ ಇಲ್ಲ. ಸೂರ್ಯ ಬಂದು ಎಬ್ಬಿಸ್ಬೇಕಂತ, ಕೈಯಿಂದ ಮುಟ್ಟಿ ಎಬ್ಬಿಸ್ಬೇಕು ಇವನ. ಮಾನಭಾವ ಹೇಳಪ್ಪ ಅಂತೇಳಿ, ಕೈ ಅಂದ್ರೆ ಕಿರಣಗಳು ಬಿಡಬೇಕು, ಆ ವಾಯು ಎಚ್ಚರ ಆಗ್ತಾನಂತೆ ಅಷ್ಟೇ. ಇದೆಂತದ್ದು ದಕ್ಷತೆ ಇಲ್ಲ ಅಂತ ಅರ್ಥ. ಈಗ ಸರಿ ಸಂಧಾನೆ ಮಾಡಿ ಜಪ ಮಾಡ್ಬೇಕಾದ್ರೆ ಮನಸ್ಸೆಲ್ಲ ಇಡೀ ಊರ್ಸು ವಿಶ್ವಕೋಶ ಸುತ್ತಿ ಬಿಡ್ತಾನೆ ಪಡವಂತೆ. ದೇವರು ಬಿಟ್ಟು ಎಲ್ಲ ಚಿಂತನೆ ಮಾಡ್ತಾನೆ ಇರ್ತಾನೆ, ಯಾರಿಗೆ ಏನ್ ಕೊಟ್ಟಿದ್ದೆ, ಏನ್ ಡ್ಯೂ ಇತ್ತು, ಟೆಲಿಫೋನ್ ಬಿಲ್ ಕೊಟ್ಟನೋ ಇಲ್ಲೋ, ಅದು ಇದು ಅವ್ರದ್ದು ಎಲ್ಲ ವಿಷಯಗಳು. ಸೀರಿಯಲ್ ಯಾವ್ದು ಬರುತ್ತೋ ಅವರಿಗೂ ಗಾಯತ್ರಿ ಜಪದ ಕಾಲಕ್ಕೆ ಆಗ್ಬೇಕಲ್ಲ, ಅದೆಲ್ಲ ಗಾಯತ್ರಿ ಜಪದ ಕಾಲಕ್ಕೆ ಒಳ್ಳೆ ಇದು. ನೋಡೋರಿಗೆ ಭಾರಿ ಧ್ಯಾನ ಮಾಡ್ತಾ ಕೂತಿರ್ತಾನೆ, ಅದಕ್ಕೆ ಹೇಳ್ತಾರೆ ನೀವು ಹೇಳ್ತಾರೆ ಅರಿವೆಯ ಮುಸುಕು ಮೂರೆಗೆ ಹಾಕಿ ಅಂತ ಹೇಳಿದ್ದಾರೆ. ಮುಸುಕು ಮೂರೆಗೆ ಹಾಕೊಂಡಿದ್ರೆ ಮನಸ್ಸಿಗೆ ಹಾಕೊಂಡೇ ಇಲ್ಲ ಮುಸುಕು ನೀವೀಗ, ಸರಿಯಲ್ಲ. ಅದಕ್ಕೋಸ್ಕರವಾಗಿ ದಕ್ಷ ಎಫಿಷಿಯಂಟ್ ಆಗಿರ್ಬೇಕು. ಇವತ್ತು ಭೀಮಸೇನ ದೇವರು ಎಂತ ಎಫಿಷಿಯಂಟ್ ಅಂತ ಕೇಳಿದ್ರೆ, ಕೃಷ್ಣನಿಗೆ ಪೂಜೆ ಮಾಡ್ಬೇಕಾದ್ರೆ ಎಫಿಷಿಯಂಟ್, ವಿರೋಧ ವಿಶ್ವಾಸನ ಕೊಲ್ಲಬೇಕಾದ್ರೆ ಎಫಿಷಿಯಂಟ್, ದಾನ ಧರ್ಮಕ್ಕೆ ಎಫಿಷಿಯಂಟ್, ಏನೇ ಬರಲಿ ನಂಬರ್ 1. ಭೀಮಸೇನ ಸಮೋ ನಾಸ್ತಿ ಸೇನೆಯೋ ರುಭಯೋರಪಿ, ಇದು ಭೀಮಸೇನ ವೈಶಿಷ್ಟ್ಯ. ದಕ್ಷತೆ ಅನ್ನೋದು ಸಾಮಾನ್ಯವಾದ ಗುಣ ಅಲ್ಲ, ದಕ್ಷತನೇ ಇರ್ತಾರೆ. ಇಲ್ಲ ಪ್ರಾಮಾಣಿಕನಾಗಿದ್ರೆ ಇನ್ಎಫಿಷಿಯಂಟ್, ಎಫಿಷಿಯಂಟ್ ಆಗಿದ್ರೆ ಡಿಸಾನೆಸ್ಟ್. ಏನ್ ಮಾಡ್ಬೇಕಾದ್ರಿಂದ ಎರಡು ಕ್ಲಬ್ ಆಗಬೇಕು, ಆನೆಸ್ಟಿ ಕಂಬೈನ್ಡ್ ವಿತ್ ಎಫಿಷಿಯನ್ಸಿ ಇರ್ತದಲ್ಲ, ಅದು ಒಳ್ಳೆ ರಿಸಲ್ಟ್ ಬೇಕಾಗ್ತದೆ. ಇವತ್ತು ನಿಜವಾದ ಅರ್ಥದಲ್ಲಿ ಭಗವದ್ಭಕ್ತನಾದ ಅವನು ಎಫಿಷಿಯನ್ಸಿ ಇಲ್ಲ ಅಂದ್ರೆ ಅವನು ಭಗವದ್ಭಕ್ತನೇ ಅಲ್ಲ. ದೇಶಭಕ್ತನಿಗೆ ಏನು ಎಫಿಷಿಯನ್ಸಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನೋಡಿ, ಅದನ್ನು ದೇವಭಕ್ತನಿಗೆ ನಾವು ಇನ್ನೂ ಜಾಸ್ತಿ ಮಾಡಬೇಕಾಗ್ತದೆ. ದಕ್ಷ ಉದಾಸೀನ ಗತವ್ಯಥ, ಉದಾಸೀನ ಯಾವ್ದಾದ್ರು ಸಂಬಂಧಪಡದ ವಿಚಾರ ನಡೀತಾವ ಇಲ್ಲೋ, ನಿರ್ಚಿಂತೆಯಾಗಿದ್ದು ಬಿಡೋದು. ಉದಾಸ ನಮಗೇನಾಯ್ತು ಗಂಟೆ ಅನ್ನೋತಿ, ಈಗ ಕಾವಾರ್ಥ ಚೋಳ ಮಂಡಲೆ ಯಾವ ದೇಶದಲ್ಲಿ ಏನಾಯ್ತು, ನಮ್ಮ ಗಂಟೆ ಅನ್ನೋದು ಏನು ಬೇಕಾಗಿಲ್ಲ ಅದರೊಳಗೆ. ಇವತ್ತು ಹಾವೆ ಬಿಗಿದೆ, ಕಾಗೆಗೆ ಎಷ್ಟು ದಂತ ಇದೆ, ಕಾಕಶ್ಯ ಕತಿವಾದಂತಹ ಕಾಗೆಗೆ ಎಷ್ಟು ದಂತಗಳು ಉಂಟು, ಜಗಳ ಬಳ್ಳರು ಒಬ್ಬಣ್ಣ ಅವ್ರು ಹೆಚ್ಚು ಕಡಿಮೆ ಕೊಂದಾಕ್ಬಿಡ ನಡಿ ಅಂತೇಳಿ ತಗೊಂಡು ಏನ್ ಮಾಡ್ತೀಯ. ಕಾವಾರ್ಥ ಚೋಳ ಮಂಡಲೆ ಕಂಬಳೆ ಕತಿ ರೋಮಾಣಿ, ಕಂಬಳಿ ತಗೊಳ್ಳೋದು ಎಷ್ಟು ರೋಮ ಎಣಸ್ತಾ ಕೊಡೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ಟು ಬಾಯಿ ಬಂದ ಗಾಯತ್ರಿ ಜಪ ಇಲ್ಲ ಕಂಬಳಿ ಎಣಸ್ತಾ ಕೂತ್ರೆ ಏನ್ ಮಾಡ್ಬೇಕು ಇದರಿಂದ ಎಲ್ಲ ಮಾಡ್ರೆ ತಮಾಷೆ. ಬೇರೆಯವರನ್ನು ಎಣಸ್ತಾ ಹಾಕುತ್ತಿರ್ತಾರೆ, 4 ಆಯ್ತು, 6 ಹೊಡೆದ, ಎಷ್ಟು ಬಂತು, 100ಗೆ ಎಷ್ಟಿದೆ, 50ಗೆ ಎಷ್ಟಿದೆ, ಎಲ್ಲ ಲೆಕ್ಕ ಹಾಕ್ತಿರ್ತಾರೆ, ಎಷ್ಟೇ 50 ಇದು, ಎಷ್ಟೇ 100, ಎಷ್ಟೇ ಗಾಯತ್ರಿ ಜಪನೇ ಇಲ್ಲ ಇವ್ರಿ ಪಾಪ. ಉಪನಯನ ಎಷ್ಟು ವರ್ಷ ಆಯ್ತು ಜ್ಞಾನ ಇಲ್ಲ, ತನ್ನ ಬಗ್ಗೆ ಎಚ್ಚರಣೆ ಇಲ್ಲ, ಜಪದ ಹೆಸರೇ ಇಲ್ಲ, ಯಾವೊಂದೋ ರನ್ ಜಪ ಮಾಡ್ತಾ ಕೂತಿರ್ತಾನೆ. ರನ್ ಜಪನ್ ಅವ್ನ ರೆಕಾರ್ಡಲ್ಲಿ ಇರೋದ್ರೆ ಕೂತಿರ್ತಾನೆ, ಬೆಳಗಾದ್ರೆ ನೋಡ್ತಿರೋದು ಎಷ್ಟು ಇಂಚಿರಿ ಹೊಡೆದ, ಎಷ್ಟು ಬೇಗ ಹೊಡೆದ, ಎಷ್ಟು ಬಾಲಿ ಹೊಡೆದ. ಇದನ್ನ ತಗೊಂಡು ಏನ್ ಮಾಡ್ತೀನಿ, ಎಷ್ಟು ವರ್ಷಕ್ಕೆ ಏನ್ ಸಾಧನೆ ಮಾಡಿದ್ದೀನಿ ನೀನು, ಏನು ಇಲ್ಲ ಇದ್ರೊಳಗೆ. ಎಷ್ಟು ವರ್ಷಕ್ಕೆ ಮಾಡಿದ ಸಾಧನೆ ಅರ್ಥನೇ ಇಲ್ವಲ್ಲ. ದಕ್ಷತೆ ಇಲ್ಲದೆ ಹೋದ್ರೆ ಜೀವನ ಅಲ್ಲ ಅಂತ ಕರೀತಾರೆ. ಏನು ಎಲೆ ಹಾಕಿ ನೀಟಾಗಿ ಹಾಕೋದು, ಬಡಿಸಿ ನೀಟಾಗಿ ಬಡಿಸೋದು, ಆಮೇಲೆ ಎಲೆ ಗೋಮ ಹಚ್ಚಿದ್ರೆ ನೀಟಾಗಿ ಹಚ್ಚೋದು, ಎಲ್ಲ ಅವಳು ಹಾಗೆ ಬಿದ್ದಿರುತ್ತೆ. ಯಾಕೆ ಬರುತ್ತೆ ಬಹಳ ಗೋಮ ಹೇಗಾಗುತ್ತೆ, ಅದನ್ನ ಗೋಮ ಹಾಕಿ ಒಳ್ಳೆ ಒಂದು ಮಾಹಿತಿ ಇರಬೇಕು. ಪ್ರತಿಯೊಂದು ಕೆಲಸದಲ್ಲೂ ಶಿಸ್ತು ಇರಬೇಕು. ಆ ಶಿಸ್ತು ಇವತ್ತಿನಕ್ಕೆ ಕಾರಣ ಆಗೋದಿಲ್ಲ, ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಇವತ್ತಿನ ಪ್ರತಿಯೊಂದು ಡಿಸಿಪ್ಲಿನ್ಗಳು ಕೂಡ ಮೋಕ್ಷಕ್ಕೆ ಕಾರಣವಾಗ್ತದೆ. ಉದಾಸೀನೋ ಗತವ್ಯಥಃ, ಉದಾಸೀನಾಗಿರು, ಬೇರೆ ಇರ್ರೆಲೆವೆಂಟ್ ಥಿಂಗ್ಸ್ ಉದಾಸೀನಾಗಿರು. ಗತವ್ಯಥಃ ಯಾವುದಕ್ಕೂ ಹೊರಗ್ಲಕ್ಕೆ ಹೋಗಲೇಬೇಡ ನೀನೀಗ, ಎಲ್ಲ ದೇವ್ರ ಕೈಯಲ್ಲಿದೆ, ಯಾಕೆ ಯೋಚನೆ ಮಾಡ್ತೀಯ. ಗತವ್ಯಥಃ ಇದು ನಿಜವಾದ ಅರ್ಥದಲ್ಲಿ ಅದೇ ಒಂದು ಮಾತು ಹೇಳಿದೆ, ದುಃಖಿಸಬಾರದಂತೆ. ಧೃತರಾಷ್ಟ್ರ ದುಃಖಿಸ್ತಾ ಇರ್ತಾನೆ, ಮಹಾಭಾರತ ಯುದ್ಧ ಮುಗಿದೋಯ್ತು, ದುರ್ಯೋಧನಗಳು ಸತ್ತೋಗಿಬಿಟ್ರು. ಆ ಸಮಯದಲ್ಲಿ ಏನ್ ಮಾಡಿದ್ರು ಗೊತ್ತಾ, ಕೃಷ್ಣ ಪರಮಾತ್ಮ ಸಮಾಧಾನ ಮಾಡಕ್ಕೆ ಯಾರು ಹೋಗ್ಬೇಕು ಧೃತರಾಷ್ಟ್ರನನ್ನ, ಕೃಷ್ಣ ನಾನು ಹೋಗ್ತೇನೆ ಅಂತ ಬಂದಂತೆ. ಸಂಧಾನಕ್ಕೆ ಹೋಗ್ಬೇಕೋ ನಾನು ಹೋಗ್ತೇನೆ, ಸಮಾಧಾನ ಮಾಡ್ಲಿಕ್ಕೆ ಹೋಗ್ಬೇಕೋ ನಾನು ಹೋಗ್ತೇನೆ, ಇವ್ರು ತಾನ್ ತೋರಿಸ್ತಾನೆ ಪರಮಾತ್ಮ ಎಂತ ಉತ್ಸಾಹ ಇರಬೇಕು ಅಂತೇಳಿ. ಧೃತರಾಷ್ಟ್ರ ಗಾಂಧಾರಿಯರು ಅಳತಾ ಕೂತಿರ್ತಾರೆ, ಕೃಷ್ಣ ಹೋಗ್ತಾನೆ, ತಾನು ಜೋರಾಗಳತ್ತ ಕೂತ್ಬಿಟ್ಟಂತ ನಡೆಯುತ್ತೆ. ಅವ್ರಿಗೆ ಗಾಬರಿ ಆಗೋಯ್ತು. ಇಬ್ಬರು ಸಮಾಧಾನ ಮಾಡ್ತಾರೆ, ಕೃಷ್ಣ ಕೃಷ್ಣ ಯಾಕೆ ಕಳ್ತಿ, ನಾವಂತೂ ಮಕ್ಕಳನ್ನ ಕರ್ಕೊಂಡಿದ್ದೇವೆ ಅಂತ ಅಳ್ತಾ ಇದ್ದೇವೆ, ನೀನ್ಯಾಕೆ ಅಳುತ್ತಿ ಅಂತ ಕೇಳಿದೆ. ಕೃಷ್ಣ ಅಂತಾನೆ, ಅಂತ ಅಯೋಗ್ಯರಿಗೋಸ್ಕರ ಅಳುತ್ತಿರಲ್ಲ, ಅದಕ್ಕೆ ನಿಮ್ಗಾಗಿ ನಾನು ಅಳುತ್ತೇನೆ ಅಂತ ಹೇಳಿದ. ಅಂತವ್ರು ಸತ್ ವೀರಪ್ಪನ ಸಿಕ್ಬಿಟ್ಟೆ ಅಂತ ಹತ್ರ ಏನ್ ಮಾಡ್ಬೇಕಿದ ಈ ಮಧ್ಯೆ, ನೀನು ಅವ್ನ ಫ್ರೆಂಡ್ ಅಂತ ಆಗ್ತದೆ ಅಷ್ಟೇ, ಅವನ್ ಸಿಕ್ಕರೆ ನಿನ್ಗ್ಯಾಕೆ ಅಳ್ಬೇಕು ಈ ಮಧ್ಯೆ. ಅದಕ್ಕೋಸ್ಕರ ಗತವ್ಯಥ ಹಾಗೆಲ್ಲ ವ್ಯಥೆ ಪಡಬಾರದು. ಯಾವ್ದಕ್ಕೆ ವ್ಯಥೆ, ಅದಕ್ಕೆ ಹೇಳಿದ್ದು ಅಶೋಚ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷತೆ. ಅಳಬಾರದಕ್ಕೆ ಅಳಿದ್ರೆ ದಡ್ಡ ಅಂತ ಅರ್ಥ, ನಗಬಾರದ್ರೆ ದಡ್ಡ ಅಂತ ಅರ್ಥ, ನಗಬಾರದ್ರೆ ನಗದೆ ಹೋದ್ರೆ ದಡ್ಡ ಅಂತ ಅರ್ಥ, ಅಳಬೇಕಾದ ಕಳೆದೇ ಹೋದ್ರೆ ದಡ್ಡ ಅಂತ ಅರ್ಥ. ಭಗವದ್ಗೀತೆ ಬಹಳ ವಿಶಿಷ್ಟವಾದ ಗ್ರಂಥ. ಉದಾಸೀನು ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಎಲ್ಲ ನಮಗೆ ಇದೊಂದು ಭಾರಿ ಖುಷಿ, ಎಲ್ಲಾ ಕೆಲಸ ಬಿಟ್ಟೋಡು ಭಗವದ್ಭಕ್ತ ಅಂತ ಕನಸು ನೋಡೋದಕ್ಕೆ. ಸರ್ವಾರಂಭ ಪರಿತ್ಯಾಗಿ ಅವನೇ ಸಂಧ್ಯಾವನ ಇಲ್ಲ, ಪೂಜೆ ಇಲ್ಲ, ಸತ್ಯ ಇಲ್ಲ, ಧರ್ಮ ಇಲ್ಲ, ಅಬ್ಬ ಇರೋದು ನನ್ನ ಗ್ಯಾರಂಟಿ ಇದೆ ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಭಗವಂತ ಹೇಳಿಬಿಡ್ತಾನೆ. ಎಲ್ಲಾ ಕೆಲಸವನ್ನು ಬಿಟ್ಟು ಕೂಡನು ಅಂತ ಅರ್ಥ, ಹೊರಗಿನ ಅರ್ಥ. ಎಲ್ಲ ಬರದವರು ಹಾಗೇನೆ ಅರ್ಥ ಆಚಾರ್ಯ ಬರೀತಾರೆ. ಹಾಗಲ್ಲ ಮತ್ತೆ, ಸರ್ವಾರಂಭ ಪರಿತ್ಯಾಗಿ ಎಲ್ಲ ಕೆಲಸ ಬಿಟ್ಟು ಕೂಡೋನಲ್ಲ, ಅವೈಷ್ಣವ ಸರ್ವಾರಂಭ ಪರಿತ್ಯಾಗಿ ಮೊದಲನೇ ಅರ್ಥ. ದೇವರಿಗೆ ಪ್ರಿಯವಾಗದ ಯಾವ ಕೆಲಸವನ್ನು ಮಾಡೋದಿಲ್ಲ, ಇದು ನಮ್ಮ ದೀಕ್ಷೆ. ಯಾವಾಗ ದೇವರಿಗೆ ಅಪ್ರಿಯ ತಕ್ಷಣ ಸ್ಟಾಪ್ ಅಲ್ಲಿ ಮುಗಿದೋಯ್ತಾನೆ. ದೇವರಿಗೆ ಪ್ರಿಯವಾದ್ರೆ ಕಣ್ಣು ಮುಚ್ಕೊಂಡು ಮಾಡೋದು, ದೇವರಿಗೆ ಪ್ರಿಯ ಅಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಿಜವಾದ ಅರ್ಥದಲ್ಲಿ ಸರ್ವಾರಂಭ ಪರಿತ್ಯಾಗಿ. ದೇವರಿಗೆ ಪ್ರಿಯ ಅಂದ್ರೆ ಮಾಡ್ತೇವೆ, ಇಲ್ಲ ಅಂದ್ರೆ ಮಾಡೋದ್ರೆ ಸಾಧ್ಯನೇ ಇಲ್ಲ. ಅದು ರಾಮಾಯಣದಲ್ಲಿ ಬರ್ತದೆ. ರಾಮದೇವರು ಸೀತಾದೇವಿಯ ಪರೀಕ್ಷೆಗೋಸ್ಕರ, ನಿಜವಾದ ಸೀತೆ ಅಲ್ಲ ಸೀತಾಕೃತಿ, ಪರೀಕ್ಷೆಗೋಸ್ಕರ ಒಂದು ಮಾತಂದ್ರಂತೆ, ನೀ ಅಗ್ನಿ ಪ್ರವೇಶ ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿದ್ದಾರೆ. ಆಗ ಒಂದು ಪ್ರಸಂಗ ನಡೀತಾ ಇದೆ, ಲಕ್ಷ್ಮಣ ನಿಂತಿರ್ತಾನೆ, ಹನುಮಂತ ಬಂದಂತೆ. ಒಂದು ಪ್ರಾಚೀನ ಗ್ರಂಥದಲ್ಲಿ ಬರ್ತದೆ, ಹನುಮಂತ ಬರ್ತಾ, ಲಕ್ಷ್ಮಣ ಏನು ಯೋಚನೆ ಮಾಡ್ತಾ ಇದ್ದಿ ಅಂತ ಕೇಳುತ್ತಾನೆ. ಇಲ್ಲ, ರಾಮದೇವರು ಹೇಳಿದ್ದಾರೆ ಅತ್ತಿಗೆ ಅಗ್ನಿ ಪ್ರವೇಶ ಮಾಡಬೇಕಂತೆ. ಆ ಸರಿ ಮುಂದೇನು? ಅದಕ್ಕೆ ನಾನು ಸೀತೆ ಸಿದ್ಧ ಮಾಡಬೇಕಂತೆ, ಅದಕ್ಕೆ ರಾಮ ಹೇಳಿದ್ದಾನೆ ಲಕ್ಷ್ಮಣ ಹೇಳ್ತಾನೆ. ಹನುಮಂತನಂತೆ, ಅತ್ರ ಕಿಂ ತರ್ಕ ಐತಿ ಕುಮಾರ, ಮತ್ತೇನು ಯೋಚನೆ ಮಾಡ್ತಿ, ಮಾಡು ಅಂತ ಹೇಳ್ತಾನೆ ಹನುಮಂತ. ಇಮ್ಮಿಡಿಯೇಟ್ ಮತ್ತೆ ಮಾಡಿಬಿಡೋದನ, ಅಯ್ಯೋ ಅತ್ತಿಗೆ ಹೇಗೆ ಮಾಡೋದು, ಅರೆ ರಾಮನ ಮಾತು ದೊಡ್ಡದೇ ಸೀತೆ ಮಾತು ದೊಡ್ಡದು, ಲಕ್ಷ್ಮಣನ ಭಕ್ತಿ ನೋಡಬೇಕು. ರಾಮ ಹೇಳ್ತಾನೆ ಮಾಡಿಬಿಡದೇ ಕೆಲಸ, ಮತ್ತೆ ಬೇರೆ ಕೆಲಸನೇ ಇಲ್ಲ. ಯಾಕಂದ್ರೆ ಸೀತೆಯ ಬಗ್ಗೆ ನಮಗೆ ಯೋಚನೆ ಇರ್ಬೇಕು, ರಾಮನಿಗೆ ಯೋಚನೆ ಇರ್ಬೇಕು ಲೆಕ್ಕ ಹಾಕಿ. ನಮಗೆ ಯಾರೋ ಸೀತೆ, ರಾಮನಿಗೆ ಸಾಕ್ಷಾತ್ ಪತ್ನಿ ಹೇಳ್ತಾರೆ ಅಂದ್ರೆ ಅರ್ಥ ಇರಬೇಕು. ಡೂ ಇಟ್ ಇಮಿಡಿಯೇಟ್ಲಿ ಅಂತ ಅರ್ಥ. ಏನು ವಿಷಯ ವೈಶಿಷ್ಟ, ಹನುಮಂತ ಅಂದ್ರೆ ಹನುಮಂತನೇ. ಅದ್ರ ಸರ್ವಾರಂಭ ಪರಿತ್ಯ, ದೇವರಿಗೆ ಪ್ರಿಯ ಅಲ್ಲ ಅಂದ್ರೆ ಏನು ಮಾಡೋದಿಲ್ಲ, ದೇವರಿಗೆ ಪ್ರಿಯ ಅಂದ್ರೆ ಏನ್ ಮಾಡಿ ಪ್ರಾಣ ಹೋಗ್ಲಿಕ್ಕೂ ತಯಾರೇ. ಇದಕ್ಕೆ ಸರ್ವಾರಂಭ ಪರಿತ್ಯಾಗಿ ಇನ್ನೊಂದರ್ಥ, ಸರ್ವಾರಂಭ ಅಭಿಮಾನತ್ಯಾಗಿ ಅಂತ ಎರಡನೇ ಅರ್ಥ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಕೆಲಸ ಬಿಡೋದಲ್ಲ, ನಾನು ಮಾಡ್ತೇನೆ ಅನ್ನ ಅಹಂಕಾರವನ್ನ ಬಿಟ್ರೆ ಸರ್ವಾರಂಭ ಪರಿತ್ಯಾಗಿ ಎರಡನೇ ಅರ್ಥ. ಮೂರನೇ ಅರ್ಥ ಬರೀತಾರೆ ಆಚಾರ್ಯರು, ಸರ್ವಾರಂಭ ಫಲತ್ಯಾಗಿ ಮೂರನೇ ಅರ್ಥ. ಏನೇ ಕೆಲಸ ಮಾಡಿದ್ರು ಕೂಡ ನನಗೋಸ್ಕರ ಅಲ್ಲ, ಇದು ದೇವರಿಗೋಸ್ಕರ, ಫಲತ್ಯಾಗಿ ಮೂರನೇ ಅರ್ಥ. ನಾಲ್ಕನೇ ಅರ್ಥ ಬರೀತಾರೆ, ಸರ್ವಾರಂಭವನ್ನ ಕೃಷ್ಣಾರ್ಪಣ ಬುದ್ಧ್ಯಾ ಫಲತ್ಯಾಗಿ, ನಲ್ಲ ದೇವರಿಗೆ ಅಂತ ತ್ಯಾಗ ಮಾಡ್ತಾನೆ. ನಾಲ್ಕರ್ಥ ಬರೀತಾರೆ. ಈ ಹುಡುಕಿ ನೋಡಿ ಪ್ರಿಂಟ್ ಆಗಿದೆ, ಆ ಪುಸ್ತಕ ಏನು ಸಿಗೋದೇ ಇಲ್ಲ ಅದೆಲ್ಲ ಕೂಡ. ಎಲ್ಲ ಕೆಲಸ ಬಿಟ್ಟು ಕೂಡಿ ಅದು ನಾವು ಭಗವದ್ಗೀತೆಯನ್ನು ಒಪ್ಪಿಕೊಂಡೇ ಆಯ್ತು. ಆ ಲೆಕ್ಕದೊಳಗೆ ಸಾಧ್ಯ ಇಲ್ಲ, ಅವೈಷ್ಣವ ಕೆಲಸವನ್ನು ಮಾಡೋದೇ ಇಲ್ಲ. ಪಿಡಿಯರು ನಿನ್ನ ದ್ವೇಷಗಳಿಂದ ಏನು ಬಂದರು, ಈಗೆಲ್ಲ ಭಕ್ತರ ದೀಕ್ಷೆ ಇರುವಂತೆ. ದೇವರು ಮೆಚ್ಚದಿಲ್ಲ ಅಂದ್ರೆ ಸಾಮ್ರಾಜ್ಯ ಬಂದು ನಮಗೆ ಬೇಕಾಗಿಲ್ಲ. ದೇವರು ಮೆಚ್ಚುತ್ತಾರೆ ಅಂದ್ರೆ ಮಣ್ಣು ಬೇಕಾದ್ರೆ ತಿನ್ನಕ್ಕೆ ತಯಾರು. ದೇವರು ಮೆಚ್ಚುತ್ತಾನೆ ಹೋದಲ್ಲೋ ನಮಗೆ ಸಾಕು. ಈ ಭಾವನೆ ಬರದೆ ಹೋದರೆ ಅವರು ಸರ್ವಾರಂಭ ಪರಿತ್ಯಾಗ ಮಾಡಿದವನಲ್ಲ. ಸರ್ವಾರಂಭ ಪರಿತ್ಯಾಗಿ ಪರೀಕ್ಷೆ ಉತ್ತಾ ಕೂತಿರ್ತಾನೆ ವಿದ್ಯಾರ್ಥಿ, ನಾಳೆ ಬೆಳಗಾದ ಪರೀಕ್ಷೆ ಉತ್ತಾ ಕೂತಿರ್ತಾನೆ. ಫ್ರೆಂಡ್ ಬರ್ತಾನೆ, ಯಾವ ಚಾಪ್ಟರ್ ಓದ್ತಿ ಅಂತ ಕೇಳ್ತಾನೆ. ಈ ಚಾಪ್ಟರ್ ಅರೆ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಅನೌನ್ಸ್ ಮಾಡಿದ್ ಗೊತ್ತಿಲ್ವಾ, ಈ ಚಾಪ್ಟರ್ ಪರೀಕ್ಷೆ ಬರೋದಿಲ್ವಂತೆ. ಮುಚ್ಚಿಟ್ಬಿಡ್ತಾನೆ ತಕ್ಷಣ ಕುಡಿ ಮಾಡುತ್ತೆ, ಯಾಕೆ ಓದ್ಬೇಕಿದ್ರೆ ಆಗಿದ್ರೆ ವೇಸ್ಟ್ ಆಫ್ ಟೈಮ್ ಅಷ್ಟೇ, ಉಪಯೋಗ ಇಲ್ಲ ಅದರಿಂದ. ಪರೀಕ್ಷೆ ಬರೋದ್ರೆ ಓದೇನು ಉಪಯೋಗ, ಕೃಷ್ಣ ಪ್ರೀತಿ ಆಗೋದಿಲ್ಲ ಅಂದ್ರೆ ಜಸ್ಟ್ ಲೀವ್ ಇಟ್ ಅಷ್ಟೇ, ಬೇರೆ ಮಾತಿಲ್ಲ ಇಲ್ಲ ಅದಕ್ಕೆ. ಚಾಪ್ಟರ್ ಬಿಡ್ಲಕ್ ಹೊರಟಿರ್ತಾರೆ, ವೇಸ್ಟ್ ಹೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತೆ ಕಷ್ಟ ತೆಗಿತಾರೆ. ಓದಿದ್ದು 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 ಓದಿದ್ದಾರೆ, ಯಾಕೆ ಅದು ಬರುತ್ತಂತೆ. ಈ ಮಾತು ಅರ್ಥ ಮಾಡ್ಕೋಬೇಕು. ಲೋಕದೊಳಗೆ ಮತ್ತೇನೋ ಕೆಲಸ ಮಾಡಕ್ ಹೋಗ್ತಾನೆ, ಕ್ರಿಕೆಟ್ ಮ್ಯಾಚ್ ನೋಡಿ ಕ್ಯೂ ನಿಂತು ಹೋಗ್ತಾನೆ, ಸಂಧ್ಯಾನೆ ಮಾಡಿ ಕ್ಯಾರಿ ಎಂಬರು ಗತಿ ಇರೋದಿಲ್ಲ. ಅದಕ್ಕೆ ನಾನು ಮನೆಯಲ್ಲಿ ಸಂಧ್ಯಾನೆ ಮಾಡ್ಬೇಕಂದ್ರೆ ಲೋಟ ಪಾತ್ರೆ ಇರೋದಿಲ್ಲ, ಯಾಕೆ ಹೇಳಿದ್ರೆ ಮನೆ ಯಾರು ಮಾಡದೇ ಇಲ್ಲ ಪಾಪ ಅಂತ. ಇನ್ನು ಎಷ್ಟು ಲಾಜಿಕಲ್ ಲೆಕ್ಕ ಹಾಕಿ ನೋಡ, ಯಾರಾದ್ರೂ ಮಾಡಿರ್ತಾನೆ ಇರೋದಕ್ಕೆ. ಮತ್ತೆ ಯಾರ್ದಾರ ಮನೆಗೆ ಹೋಗಿ ಮಾಧವರ ಮನೆಯೊಳಗೆ ಐದು ಮುದ್ರೆ ಇರೋ ಮನೆ ಸಿಗೋದು ಭಾರಿ ಕಷ್ಟ. ಎರಡು ಹೊಡೆದೋಗಿರುತ್ತೆ, ಒಂದು ಮೂರು ಮುರಿದೋಗಿರುತ್ತೆ, ಒಂದು ಮಿಸ್ ಆಗಿರುತ್ತೆ. ಏ ಯಾರೋ ಯಾವಪ್ಪ ತಾತ ಸಂಧ್ಯಾನೆ ಮಾಡಿದ್ದೇನೋ ಪಾಪ, ಇವ್ರು ಮಾಡಿದ್ರೆ ನೋಡ್ಕೊಂಡವರೇ ಇಲ್ಲ ಅದರ ಮಧ್ಯೆ ಆಗಿರುತ್ತೆ. ಏನು ಅನ್ಯಾಯ ಇದು ಒಂದು, ಯಾಕೆ ಅಂತ ಕೇಳಿದ್ರೆ ಸೀರಿಯಸ್ನೆಸ್ಸೇ ಇಲ್ಲ ಅವ್ರಿ. ಕೆಲವರು ಐದರೊಳಗೆ ಒಂದೇ ಮಾಡ್ಕೊತಿರ್ತಾರೆ, ಬಹಳ ಎಕನಾಮಿಕಲ್ ಅದು ಒಂದು. ಸಾಲ ಕಿಟ್ ಮಾಡಿದ್ರೆ ಮಾಡ್ಕೊತಾರೆ, ಎಲ್ಲಿ ಬೇಕಾದ್ರೆ ಶಾಸ್ತ್ರ ಗೊತ್ತಿಲ್ಲ, ಹಾಕಬಾರ್ದ್ರೆ ಆ ಮುದ್ರೆ ಹಾಕಿದ್ರೆ ಬಹಳ ಪಾಪ ಬರ್ತದೆ, ಆಯಾದ ಅದೇ ಮುದ್ರೆ ಹಾಕ್ಬೇಕು ಅಂತ ಶಾಸ್ತ್ರ ಉಂಟು. ಇವೆಲ್ಲ ಗಮನಿಸ್ತೇನೆ, ನಾವು ಅನ್ಯಾಯ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ, ಇದೆಲ್ಲ ಪರಮಾತ್ಮ ವರ್ಣನೆ ಮಾಡ್ತಾ ಹೋಗ್ತಾನೆ. ಯೋನ ದ್ವೇಷ್ಟಿ ಯೋನ ಹೃಷ್ಯತಿ ನ ದ್ವೇಷ್ಟಿ ನಾ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಯೋಮದತ್ತ ಸಮೇ ಭಕ್ತಿಮಾನ್ಯ ಸಮೇ ಪ್ರಿಯೋ ನರಹ. ಎಷ್ಟು ಒಳ್ಳೆ ಮಾತುಗಳೆಲ್ಲವೂ ಕೂಡ ಒಂದಾಗಿರ್ಬೇಕು ಗೊತ್ತಾ ಅರ್ಜುನ. ಪ್ರತಿಯೊಂದು ಹಂತದಲ್ಲೂ ಕೂಡ ಮನುಷ್ಯ ಹೇಗೆ ಬದುಕಬೇಕು ಅಂತ ಕೇಳಿದರೆ, ಯೋ ನಹಿಷ್ಯತಿ ನಾ ದ್ವಿಷ್ಟಿ ನಾ ಶೋಚತಿ ನಾ ಕಾಂಕ್ಷತಿ, ಯಾವನು ಹರ್ಷ ಪಡೋದಿಲ್ಲ, ಯಾವನು ಶೋಕ ಪಡೋದಿಲ್ಲ, ಯಾವನು ದ್ವೇಷ ಮಾಡೋದಿಲ್ಲ, ಯಾವನು ಅಪೇಕ್ಷೆ ಪಡೋದಿಲ್ಲ. ಶುಭಾಶುಭ ಪರಿತ್ಯಾಗಿ, ಶುಭ ಅಶುಭಗಳನ್ನು ಪರಿತ್ಯಾಗ ಮಾಡಿರ್ತಾರಲ್ಲ ಅವನೇ ನನ್ನ ಭಕ್ತ ಅಂತ ಭಗವಂತ ಹೇಳ್ತಾರೆ. ನೋಡಿದ್ರೆ ರಿಪಿಟೇಷನ್ ಕಂಡ ಕಾಣುತ್ತಿದ್ದು ತಕ್ಷಣ ಆಚಾರ್ಯ ಬರೀತಾರೆ, ಹರ್ಷಾವರ್ಷ ಭಯೋದ್ವೇಗೈ ಮುಕ್ತ ಅಂತ ಬಂತಲ್ಲ, ಅದೇ ಅರ್ಥನೇ ಇಲ್ಲಿ ಬಂದಿರೋದು. ಯೋನ ವಿಷ್ಯತೆ ನ ದ್ವೇಷ ಅದೇ ಅರ್ಥನೇ. ಮತ್ತೆ ಯಾವ್ದು ಗೆಡ್ಸತ್ ಬಂತಿದ್ ಒಂದು ರಿಪಿಟೇಷನ್ ಆಗ್ಲಿಲ್ವೇ ಆಚಾರ್ಯ? ಇಂಥದಕ್ಕೆ ಆಚಾರ ಭಾಷೆ ನೋಡ್ಬೇಕು ಎಷ್ಟು ಚೆನ್ನಾಗಿ ಬರ್ತಾರೆ ಆಚಾರ್ಯರು ಅಂದ್ರೆ, ಹರ್ಷ ಅಮರ್ಷ ಭಯೋದ್ವೇಗೈ ಮುಕ್ತ ಅಂದ್ರೆ ಹರ್ಷದಿಂದ ಬಿಡುಗಡೆ ಬಂದಿದ್ದಾನೆ, ದುಃಖದಿಂದ ಬಿಡುಗಡೆ ಹೊಂದಿದ್ದಾನೆ, ಕೋಪದಿಂದ ಬಿಡುಗಡೆ ಹೊಂದಿದ್ದಾನೆ, ಅವನು ಭಕ್ತ. ಸರಿ ಹೋಯ್ತು, ಅಷ್ಟು ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಬಿಡುಗಡೆ ಹೊಂದಿದ್ದಾನೆ, ಮುಂದೆ ಬಂದ್ಬಿಟ್ರೆ ಏನ್ ಮಾಡ್ತೀರಾ ಆಮೇಲೆ? ಈಗ ಬಿಲ್ಲ, ಮುಂದೆ ಬಂದ್ರೆ? ಅದಕ್ಕೆ ಯೋನ ಹಿಷ್ಯತಿ ನದ್ವೇಷ್ಟಿ, ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಅಳೋದಕ್ಕೆ ತಯಾರಿಲ್ಲ ಅವನೀಗ. ಮುಂದೆ ಕೂಡ ಬಿಡ್ಲಕ್ಕೆ ತಯಾರಾಗಿದ್ದಾನೆ, ಹಿಂದೆ ಇಲ್ಲ ಮುಂದೆ ಯಾರು ಹೇಳ್ತಾರೆ, ಈವರೆಗೂ ಇಲ್ಲ ಅಂತಾರಲ್ಲ ಆ ಟೈಪ್, ಈವರೆಗೂ ಇಲ್ಲ ಸಾಲ್ದು, ಇನ್ನು ಮುಂದೇನೂ ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ. ಆ ದೃಷ್ಟಿಯಿಂದ ಹಿಂದೆ ಹೇಳಿದ್ದು ಬಿಟ್ಟಿರುವವನು ಅಂತ ಹೇಳಿ, ಇನ್ನು ಮುಂದೆ ಹೇಳ್ತಿರೋದು ಯಾವಾಗಲೂ ಬಿಡ್ಲಕ್ಕೆ ತಯಾರಾಗಿರುವವನು ಅಂತ ಅರ್ಥ.